ಆಳ್ವಾರ್ದ ಯುಎಸ್ಎ ನಲ್ಲಿ ಎಲ್ಲ ಫೋನ್ ಅಲ್ಲಿ ಬಂದಿದ್ದಾರೆ. ಸುಮಾರು ಒಂದು 30-40 ಜನ ಫೋನ್ ಅಲ್ಲಿ ಬಂದಿದ್ದಾರೆ ಇವತ್ತು. ಇಂತ ತಮ್ಗೆ ವೇದ ಪ್ರಶ್ನೆ ಹೇಳಿ ಸ್ವಾಗತ ಮಾಡಿ, ಇಲ್ಲ ತಮ್ಗೆ ಫೋನ್ ಕೊಡ್ತೀನಿ ತಮ್ಗೆ. ಶ್ರೀ ಗುರುಭ್ಯೋ ನಮಃ, ಹರಿ ಓಂ. ಶನ್ನೋ ಮಿತ್ರ ಶಂ ವರುಣ ಶನ್ನೋ ಭವದ್ವರ್ಯಮ ಶನ್ನ ಇಂದ್ರೋ ಬೃಹಸ್ಪತಿ ಶನ್ನೋ ವಿಷ್ಣುರುಕ್ರಮ ನಮೋ ಬ್ರಹ್ಮಣೇ ನಮಸ್ತೆ ವಾಯು ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಾಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತು ತತ್ವಕ್ತಾರಮವತು ಅವತಾಂ ಅವತು ವಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಎಲ್ಲ ಭಕ್ತರ ಪರವಾಗಿ ಶ್ರೀ ಶ್ರೀಪಾದರಂಗಳಿಗೆ ಭಕ್ತಪೂರ್ವಕ ಅವರಿಗೆ ಪಾದಗಳಿಗೆ ನಮಸ್ಕಾರ ಮಾಡಿ ಅವ್ರನ್ನ ಸ್ವಾಗತ ಮಾಡ್ತೀವಿ. ಶ್ರೀ ಶ್ರೀಪಾದರಂಗಳವರು ಅವ್ರಿಗೆ ಪ್ರಸಿದ್ಧರು ಎಲ್ಲ ಕಡೆ. ಅವ್ರ ಬಗ್ಗೆ ತುಂಬಾ ನಾವು ಹೇಳ್ಬೇಕಾಗಿಲ್ಲ. ಅವರು ಮಂತ್ರ ಮಠದ ಸ್ವಾಮಿಗಳು, ಮತ್ತೆ ಪ್ರಕಾಂಡ ಪಂಡಿತರು, ಮತ್ತೆ ಅನೇಕ ಭಾಗವತ ಪ್ರವಚನಗಳು ಅನೇಕ ಸಾವಿರದ ಮೇಲೆ ಆಗಿದೆ. ಅವರು ಪ್ರವಚನಗಳ ಸಪ್ತಾಹಗಳು ಕೊಟ್ಟು ಮತ್ತೆ ಈಗ ಸ್ವಾಮಿಗಳವರು ಶ್ರೀ ಭಗವದ್ಗೀತೆ 9ನೇ ಅಧ್ಯಾಯದ ಅನುವಾದವನ್ನು ಮಾಡ್ತಾರೆ. ಎಲ್ಲರಿಗೂ ಸ್ವಾಮಿಗಳಿಗೆ ನಮಸ್ಕಾರ ಮಾಡಿ ಈಗ ಸ್ವಾಮಿಗಳಿಗೆ ನಾನು ಈಗ ಫೋನ್ ಕೊಡ್ತಾ
ಇದ್ದೀನಿ.
ಸ್ವಾಮಿ
ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಹಸ್ತಪ್ರಿಯಂ ಸಕಲಲೋಕ ನಮಸ್ಕೃತಂ ಚ ತ್ರಿಗುಣ್ಯವರ್ಜಿತಮಜಂ ವಿಹುಮಾದ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧವೃಂದಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯು ವಿಶ್ವೇದಯಸ್ಥಿತಿಹಯೋನ್ಯಸಿಪ್ರದಾಯ ಜ್ಞಾನಪ್ರದಾಯ ವಿವಿಧಾಸುರಸೌಖ್ಯದುಃಖಸತ್ಕಾರನಾಯ ವಿತತಾಯ ನಮೋ ನಮಸ್ತೆ. ಆಪದಾವಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾಂ ಗೀತಾರ್ಥಂ ಮೋಕ್ಷಾನಿಲೇಖಿತಃ ಗುಣಗುಣ ನಿಲಯಂ ಪತಿಂದ್ರಮಾಯಾ ಜಗದಗದಹನಂತ ವಾಸವೀ ಸೂನುಂ ಮುನಿಕುಲತಿಲಕಂ ಚ ಪುರೋಹಂ ಗುರುಮತಿ ಪರಮಂ ಗುರುಂ ಚ ಮೇ ವಂದೇ. ಶ್ರೀ ಹರಿವಾಯು ಗುರುಭ್ಯೋ ನಮಃ. ಹರಿವಾಯು ಗುರುಗಳನ್ನು ನಮಸ್ಕರಿಸಿ ಶ್ರೀಮದ್ ಭಗವದ್ಗೀತೆಯ 9ನೇ ಅಧ್ಯಾಯದ ಬಗ್ಗೆ ಇವತ್ತು ಅನುವಾದ ಮಾಡ್ತಾ ಇದ್ದೇವೆ. ಅದಕ್ಕೆ ಪೂರ್ವಭಾವಿಯಾಗಿ ಗೀತೆಯ ಮಹತ್ವವನ್ನ ಒಂದೆರಡು ಮಾತಿನಲ್ಲಿ ತಿಳಿಸಿ ಅನಂತರ ಆ 9ನೇ ಅಧ್ಯಾಯದ ಅನುವಾದ ಪ್ರಾರಂಭ. ಶಾಸ್ತ್ರೇಷು ಭಾರತಂ ಸಾರಂ, ಭಾರತೇ ಗೀತಿಕಾವರ ಅಂತ ಪ್ರಮಾಣ ಶ್ಲೋಕ. ಎಲ್ಲ ಶಾಸ್ತ್ರಗಳಲ್ಲಿ ಅತ್ಯುತ್ತಮವಾದದ್ದು ಮಹಾಭಾರತ. ಆ ಮಹಾಭಾರತದಲ್ಲಿ ಎರಡು, ಭಗವದ್ಗೀತ ಮತ್ತು ವಿಷ್ಣು ಸಹಸ್ರನಾಮಾಪಿ ಜ್ಞೇಯಂ ಪಾಠ್ಯಂಚ ತದ್ವಯಂ ಅಂತ. ಭಗವದ್ಗೀತ ಮತ್ತು ವಿಷ್ಣು ಸಹಸ್ರನಾಮ ಎರಡು ಭಾರತದಲ್ಲೇ ಅತಿ ಪ್ರಮುಖವಾಗಿರ್ತಕ್ಕಂಥದ್ದು. ಅದರಲ್ಲಿ ಭಗವದ್ಗೀತ ಭಾರತ ಮಹಾಭಾರತ ಅದು ಪಾರಿಜಾತ ವೃಕ್ಷವಾದರೆ ಅದರ ಮಧುಭೂತವಾಗಿದೆ, ಅದರ ಹೂವಿನ ರಸವಾಗಿದೆ ಭಗವದ್ಗೀತೆ ಅಂತ ಶ್ರೀಮದಾಚಾರ್ಯರು ಭಾರತ ಪಾರಿಜಾತ ಮಧುಭೂತಾಂ ಗೀತಾಂ ಉಪನಿಬಂಧ ಅಂತ ಗೀತೆಗೆ ವ್ಯಾಖ್ಯಾನ ಮಾಡುವುದು ಹೇಳಿದ್ದಾರೆ. ಅಂತಹ ಶ್ರೇಷ್ಠವಾದ ಭಗವದ್ಗೀತೆ ಅದು. ಶ್ರೀಕೃಷ್ಣ ಅರ್ಜುನನಿಗೆ ಯುದ್ಧದ ಸಂದರ್ಭದಲ್ಲಿ ಉಪದೇಶ ಮಾಡಿದ್ದು. ಯುದ್ಧ ಪ್ರಾರಂಭ ಆಗುವಾಗ ಅರ್ಜುನನಿಗೆ ಕೌರವರ ಸೈನಿಕರು ಮತ್ತು ತಮ್ಮ ಪಕ್ಷದಲ್ಲಿರುವ ಸೈನಿಕರು ಇವರೆಲ್ಲ ಯುದ್ಧಕ್ಕೆ ಬಂದದ್ದು ನೋಡಿ ಅವನಿಗೆ ಬಂಧು ವ್ಯಾಮೋಹ, ಮನಸ್ಸಿನಲ್ಲಿ ಒಂದು ರೀತಿ ದೌರ್ಬಲ್ಯ ಉಂಟಾಯಿತು. ಬಂಧುಗಳನ್ನ ವಧೆ ಮಾಡಬೇಕು ಅಂತ, ಬಂಧುಗಳು ಸಾಯ್ತಾರೆ ಅನ್ನುವಂತಹ ಶೋಕ, ಇವರನ್ನ ವಧೆ ಮಾಡಿದ್ರಿಂದ ಪಾಪ ಬರ್ತದೆ ಅಂತನ್ನುವ ಪಾಪದ ಭೀತಿ, ಜೊತೆಗೆ ನಾನು ಕೊಲ್ಲುವವನು ಅನ್ನುವಂತಹ ಸ್ವಾತಂತ್ರ್ಯ ಭ್ರಮ, ಎಲ್ಲವೂ ಅರ್ಜುನನಿಗೆ ಸೇರಿತು. ಅದರಿಂದ ಯುದ್ಧ ಮಾಡೋದಿಲ್ಲ ಅಂತ ಕರ್ತವ್ಯ ವಿಮುಖನಾದಾಗ ಕೃಷ್ಣ ಪರಮಾತ್ಮ ದಿವ್ಯವಾಗಿ ಗೀತೋಪದೇಶ ಮಾಡಿದ್ದಾನೆ, ನೀನು ಶೋಕ ಪಡಲಿಕ್ಕೆ ಕಾರಣ ಇಲ್ಲ, ಯಾಕೆಂದ್ರೆ ಆ ಎಲ್ಲಾ ಜೀವರು ಕೂಡ ಅನಾದಿನಿತ್ಯರಾಗಿದ್ದಾರೆ, ಜೀವರಿಗೆ ಹುಟ್ಟಿಲ್ಲ ಸಾವಿಲ್ಲ, ಅದರಿಂದ ಜೀವನಾಶ ಆಗ್ತದೆ ಅಂತ ದುಃಖ ಪಡೋ ಕಾರಣ ಇಲ್ಲ, ದೇಹ ನಾಶ ಆಗ್ತದೆ ಅಂತ ದುಃಖ ಪಡಬೇಕು. ಆದ್ರೆ ದೇಹ ಅನ್ನೋದು ಅದು ಎಷ್ಟಿದ್ರು ಎಂದಿದ್ರು ನಾಶವಾಗೋದೇ ಅದು. ತಸ್ಮಾದ ಹರಿಯರ್ಥ ಮತ್ತೊಮ್ಮೆ ಶೋಚಿತುಮರ್ಹತೆ ಅಂತ, ಜೀವನಿಗಂತೂ ನಾಶ ಇಲ್ಲ, ಜೀವಸ್ಯ ಸರ್ವಥ ಅನಾಶಾತ್, ಜೀವನಿಗೆ ನಾಶ ಇಲ್ಲ, ದೇಹಕ್ಕೆ ನಾಶ ಅನಿವಾರ್ಯ. ನೀನು ಯುದ್ಧ ಬಿಟ್ರೆ ನೀನು ಕರ್ತವ್ಯ ಮೋಕನಾದಿ ಅಂತ ಆಗ್ತದೆ ಅಷ್ಟೇ ಹೊರತು ಅವರೇನು ಶಾಶ್ವತವಾಗಿ ಉಳಿಯೋದಿಲ್ಲ, ಅವರ ದೇಹ ಏನು ಶಾಶ್ವತ ಅಲ್ಲ. ಜಾತಸ್ಯ ಧ್ರುವ ಮೃತ್ಯು ಹೋ ಧ್ರುವಂ ಜನ್ಮ ಮೃತ ಸೇತ ಅಂತ ಮರಣ ಆಗೋದು ಆಗೋದೇ, ಅದನ್ನು ಯಾರಿಗೂ ತಪ್ಪಿಸಲಿಕ್ಕೆ ಆಗೋದಿಲ್ಲ. ಅದರಿಂದ ಅದಕ್ಕೆ ದುಃಖ ಪಡಬೇಡ. ಇನ್ನು ಆ ದೇಹದ ಮೂಲಕ ಅವರ ಸಂಪರ್ಕ ಆಗ್ತಿತ್ತು, ಆ ದೇಹ ನಾಶ ಆದ್ರೆ ಆ ಭೀಷ್ಮ ದ್ರೋಣಾದಿಗಳ ಸಂಪರ್ಕ ಕಡಿದು ಹೋಗ್ತದೆ, ದೇಹ ನಾಶ ಆದ್ರೆ ಜೀವನಕ್ಕೆ ಹೋದು ಇನ್ನೊಂದು ಹೊಸ ದೇಹ ಪಡ್ಕೊಂಡಿರ್ತಾರೆ, ಆದ್ರೆ ಆ ದೇಹ ಯಾವುದು ಏನು ಅಂತ ನಮಗ್ ಗೊತ್ತಾಗೋದಿಲ್ಲ. ಹೀಗಾಗಿ ಅವ್ರ ಸಂಪರ್ಕ ಕಡಿದು ಹೋಗ್ತದೆ ಅಂತಂದ್ರೆ ಅದು ಕೇವಲ ಸಂಪರ್ಕ ಮಾತ್ರ ಸುಖದಕ್ಕೆ ಕಾರಣ ಅಲ್ಲ, ಅವ್ರ ಮೇಲೆ ಇಟ್ಟಿರುವ ಅಭಿಮಾನ, ಅಭಿಮಾನ ಬಿಟ್ಬಿಡಬೇಕು. ಅಭಿಮಾನ ಅಂದ್ರೆ ಅಶೋಭನೇ ಶೋಭನಾಭ್ಯಾಸ, ಯಾರು ನಮಗೆ ಸುಖದಾಯಕರಲ್ಲವೋ, ಯಾರು ಶಾಶ್ವತರಲ್ಲವೋ ಅಂಥವರಲ್ಲಿ ಅವರೇ ನಮಗೆ ಸುಖಪ್ರದರು, ಅವರೇ ಶಾಶ್ವತ. ಈ ಭ್ರಾಂತಿಗೆ ಅಭಿಮಾನ ಅಂತ ಹೆಸರು. ನಿಜವಾಗಿಯೂ ಜಗತ್ತಿನಲ್ಲಿ ಎಲ್ಲಾ ದೇಹ ನಶ್ವರನೇ, ಏನೋ ತಾತ್ಕಾಲಿಕವಾಗಿ ಸಂಬಂಧ ಉಂಟಾಗಿರ್ತದೆ, ಆಮೇಲೆ ಅದು ಕಡಿದು ಹೋಗುವಂತಹದ್ದೇ. ಅಂತಹದ್ರಲ್ಲಿ ಇದು ಶಾಶ್ವತ, ಇವರ ದರ್ಶನ, ಇವರ ಜೊತೆಗೆ ಸಂಭಾಷಣೆ, ಸಂಲಾಪ, ಅದರಿಂದಲೇ ನಮಗೆ ಸುಖ. ಇಂಥ ಭ್ರಾಂತಿಗೆ ಅಧ್ಯಯ ಅದು ಅಭಿಮಾನ ಅಂತ ಕರೀತಾರೆ. ಅಶೋಭನೇ ಶೋಭನಾಧ್ಯಾಸ ಅಂತ ಮಧ್ಯಾಚಾರ್ಯರು ಬರೀತಾರೆ. ಅಶೋಭನ ವಸ್ತುಗಳಲ್ಲಿ ಇದೇ ಶೋಭನ, ಅಸಾರವಾದದ್ರಲ್ಲಿ ಸಾರ, ಅಸುಖಪ್ರದವಾದದ್ರಲ್ಲಿ ಸುಖಪ್ರದ ಅಂತನ್ನುವಂತಹ ಭಾವನೆ ಅದು ಬಿಟ್ಟುಬಿಡು. ಜಗತ್ತಿನಲ್ಲಿ ಸಾರತರವಾದ ವಸ್ತು ಅಂದ್ರೆ ಪರಮಾತ್ಮ ಒಬ್ಬ, ಅಸಾರೇ ಕಲು ಸಂಸಾರೇ ಸಾರಾತ್ ಸಾರತರೇ ಹರಿಹಿ ಅಂತ, ಜಗತ್ತೆಲ್ಲ ಅಸಾರ, ಪರಮಾತ್ಮ ಒಬ್ಬನೇ ಸಾರ, ಸಾರಭೂತನಾದವನು. ಅವನಲ್ಲಿ ನಾವು ಇವನಿಂದ ನಮ್ದು ಸುಖ, ಇವನಿಂದಲೇ ಶ್ರೇಯಸ್ಸು, ಈ ಭಾವನೆ ಬೇಕು ಹೊರತು ನಶ್ವರವಾದಂತಹ ಕ್ಷಣಿಕವಾದ ಈ ದೇಹಗಳ ಮೇಲೆ ಇದರಿಂದಲೇ ನಮ್ಗೆ ಆನಂದ ಸುಖ ಅನ್ನುವಂತಹ ಭಾವನೆಯನ್ನ ಬಿಡಬೇಕು. ಅದರಿಂದ ಶೋಕವನ್ನು ತಪ್ಪಿಸ್ಕೊಳ್ಬಹುದು. ಇನ್ನು ಪಾಪ, ಪಾಪ ಬರ್ತದೆ ಅಂತನ್ನೋ ಭಯ ಇದ್ರೆ ಅದಕ್ಕೂ ಕೂಡ ಆಸೆಯಿಂದ ಮಾಡಿದ್ರೆ ಪಾಪ, ಕಾಮನೆಯಿಂದ ಯಾವ ಕರ್ಮ ಮಾಡಿದಾಗ ಪಾಪ ಬಂದಿತ್ತು, ನಿಷ್ಕಾಮನೆಯಿಂದ ಮಾಡಿದಾಗ, ವಿಷ್ಣು ಪ್ರೀತಿ ಆಗಲಿ ಅಂತ ನನ್ನ ಆಜ್ಞೆ ಅಂತ ಮಾಡಿದಾಗ ಪಾಪದ ಪ್ರಶ್ನೆ ಇಲ್ಲ. ಪಾಪಕ್ಕೆ ಮೂಲ ಯಾವುದು ಅಂತಂದ್ರೆ ಆಸೆನೇ ಪಾಪಕ್ಕೆ ಮೂಲ. ಆಸೆ ಬಿಟ್ಟು ಆಜ್ಞೆ ಅಂತ ತಿಳಿದು ಕರ್ಮ ಮಾಡಿದಾಗ ಪಾಪದ ಪ್ರಸಂಗ ಏನು ಇಲ್ಲ. ಆದ್ರಿಂದ ನಿಷ್ಠಾಮ ಕರ್ಮ ಮಾಡು ಅಂತ ಅದಕ್ಕೆ ಹೇಳ್ತದೆ. ನಿಷ್ಠಾಮನೆಯಿಂದ ಕರ್ಮ ಮಾಡಿದ್ರೆ ಪಾಪ ಇಲ್ಲ. ಅವರ ಮೇಲಿನ ಅಭಿಮಾನ ಬಿಟ್ಟು ಯುದ್ಧ ಮಾಡಿದಾಗ ಶೋಕವೂ ಬರೋದಿಲ್ಲ, ಮತ್ತು ಸ್ವಾತಂತ್ರ್ಯ ಭ್ರಮವನ್ನು ಬಿಟ್ಟುಬಿಡು. ಯಾಕೆ ನಾನೇ ಎಲ್ಲದಕ್ಕೂ ಕೂಡ ಕರ್ತ, ಪರಮಾತ್ಮನೇ ಕರ್ತ, ಅವನೇ ಸ್ವತಂತ್ರ ಅನ್ನೋದನ್ನ ತಿಳ್ಕೊಂಡು ಕರ್ಮ ಮಾಡು, ಅದರಿಂದ ನಿನಗೆ ಯಾವ ಇದು ಕೂಡ ಇಲ್ಲ. ಅರ್ಜುನ ಕೇಳ್ತಾನೆ, ಅಭಿಮಾನ ಬಿಟ್ಟು ಆಸೆ ಬಿಟ್ಟು ಕರ್ಮ ಮಾಡು ಅಂತ ಹೇಳೋದಕ್ಕಿಂತ ಕರ್ಮನೇ ಬಿಟ್ಟು ಹೇಗೆ ಕರ್ಮ ಮಾಡುವಂತಿದ್ದೆ, ಅಭಿಮಾನ ಆಸೆ ಬಿಡಬೇಕು ಅಂತ. ಅದಕ್ಕೆ ಬಿಡೋದ್ರ ಬದಲು ಕರ್ಮನೇ ಬಿಟ್ಟು ಬಿಟ್ರೆ ಆವಾಗ ಅಶ್ವಥನ ಇಲ್ಲ, ಪಾಪನೂ ಇಲ್ವಲ್ಲ ಅಂತಂದ್ರೆ ಕರ್ಮ ಬಿಡೋದ್ರಿಂದ ಪಾಪ, ಕರ್ಮ ಬಿಟ್ರೆ ಆವಾಗ ಕರ್ತವ್ಯ ವಿಮುಖನಾಗ್ತದೆ, ಪಾಪ ಬರ್ತದೆ. ಕರ್ತವ್ಯ ಮಾಡೋದ್ರಿಂದ, ಕರ್ಮ ಮಾಡೋದ್ರಿಂದ, ಆಸೆ ಅಭಿಮಾನಗಳನ್ನ ಬಿಟ್ಟು ಕರ್ಮ ಮಾಡೋದ್ರಿಂದ ಅಮೃತತ್ವಾಯ ಕಲ್ಪತೆ, ನಿಮಗೆ ಮೋಕ್ಷವು ಕೊಡುತ್ತದೆ, ಮೋಕ್ಷಕ್ಕೆ ಕಾರಣ ಆಗ್ತದೆ. ಭೂಮಿಗೆ ಬಂದ ಪ್ರತಿಯೊಬ್ಬ ಮನುಷ್ಯನಿಗೂ ಕರ್ಮ ಮಾಡುವುದೇ ಪರಮ ಗುರಿ ಅಲ್ಲ, ಮೋಕ್ಷಕ್ಕೆ ಹೋಗೋದು ಪರಮ ಗುರಿ, ಮುಕ್ತಿಯನ್ನು ಸಂಪಾದನೆ ಮಾಡೋದೇ ಪರಮ ಉದ್ದೇಶ. ಅಧಿಸಿದ್ಧಿ ಆಗಬೇಕಾದ್ರೆ ಕರ್ತವ್ಯ ಕರ್ಮಗಳನ್ನ ಮಾಡಲೇಬೇಕು. ಅವಾಗ ಪಾಪ ಇದನ್ನೆಲ್ಲ ಪರಿಹಾರ ಮಾಡಿಕೊಳ್ಳಿಕ್ಕೆ ಅಭಿಮಾನ ಆಸೆ ಸ್ವಾತಂತ್ರ್ಯ ಭ್ರಮೆ ಇದನ್ನೆಲ್ಲ ಮಾಡಬೇಕು ಅಂತ ಹೇಳ್ತಾ, ಹೀಗೆ ಮೋಕ್ಷಕ್ಕೋಸ್ಕರ ಕರ್ಮ ಮಾಡು, ಕರ್ಮದಿಂದ ಸಾಕ್ಷಾತ್ ಮೋಕ್ಷ ಅಲ್ಲ, ಕರ್ಮ ಮಾಡಿದಾಗ ಅಂತಃಕರಣ ಶುದ್ಧಿ ಆಗ್ತದೆ, ಅದರಿಂದ ಪರಮ ತತ್ವಜ್ಞಾನ ಬರ್ತದೆ. ಆಮೇಲೆ ಧ್ಯಾನ ಮಾಡಬೇಕು, ಧ್ಯಾನದಿಂದ ಭಗವಂತನ ಸಾಕ್ಷಾತ್ಕಾರ ಆಗ್ತದೆ. ಈ ಪ್ರಣಾಳಿಕೆಯನ್ನ ಹೇಳ್ತಾ ಧ್ಯಾನ ಮಾಡಬೇಕು ಅಂತ ಧ್ಯಾನದ ಬಗ್ಗೆ ವಿವರಣೆ ಮಾಡ್ತಾನೆ. ಆತ್ಮದಿಂದ ಜ್ಞಾನ ಮಾತನೋತಿ ಜ್ಞಾನ ಜ್ಞಾನದಿಂದ ಧ್ಯಾನ. ಆ ಧ್ಯಾನ ಮಾಡುವಾಗ ಭಕ್ತಿಯಿಂದ ಮಾಡಬೇಕು. ಭಕ್ತಿಯಿಲ್ಲದೆ ಮಾಡಿದ ಧ್ಯಾನ ಸಾಕ್ಷಾತ್ಕಾರಕ್ಕೆ ಸಾಧನ ಆಗುವುದಿಲ್ಲ. ಭಕ್ತಿ ಬೇಕು. ಅದಕ್ಕೋಸ್ಕರ ನಾನು ಮೊನ್ನೆ ಹೇಳ್ತೇನೆ ಅಂತ ಹೇಳಿ, ಏಳನೇ ಅಧ್ಯಾಯದಲ್ಲಿ ಜ್ಞಾನ ವಿಜ್ಞಾನ ಯೋಗ ಅಂತ ಸಾಕಷ್ಟು ಮಹಿಮೆಯನ್ನ ಹೇಳಿದ್ದಾನೆ. ಅದನ್ನ ಈ ಒಂಬತ್ತನೇ ಅಧ್ಯಾಯದಲ್ಲಿ ವಿಸ್ತಾರ ಮಾಡ್ತಾನೆ. ಇದು ಪ್ರಾರಂಭ ಆಗೋದು, ಇದಂತೆ ಗುಷತಮಂ ಪ್ರವಚ್ಚ ಮನಸ್ಸು ಯವೇ ಜ್ಞಾನಂ ವಿಜ್ಞಾನ ಸಹಿತ ವಿಜ್ಞಾತ್ವ ಮೋಕ್ಷ ಸಹಿಷು ರಾಜವಿದ್ಯಾ ರಾಜಗುಷ್ಯಂ ಪವಿತ್ರ ಪ್ರತ್ಯಕ್ಷಾವಗಮಂ ಧರ್ಮಂ ಸುಸುಖಂ ಕರ್ತವ್ಯಯಂ. ಅದನ್ನ ಈಗ ನಾನು ಹೇಳುವಂತಹ ಮಹಿಮೆ ಅತಿ ಗುಷ್ಯವಾದಂತಹ ಜ್ಞಾನ ಮತ್ತು ವಿಜ್ಞಾನ. ಜ್ಞಾನ ಅಂತಂದ್ರೆ ಸಾಧಾರಣವಾಗಿ ಎಲ್ಲರೂ ತಿಳಿಯಬೇಕಾದ ಮಹಿಮೆ, ವಿಜ್ಞಾನ ಅಂತಂದ್ರೆ ವಿಶೇಷ ಮಹಿಮೆ. ದೇವತೆಗಳು ತಿಳಿಯತಕ್ಕಂತಹ ಅತಿ ಸೂಕ್ಷ್ಮವಾದ ಮಹಿಮೆಗೆ ವಿಜ್ಞಾನ ಅಂತ ಕರೀತಾರೆ. ಜ್ಞಾನ ಅಂದ್ರೆ ಸಾಧಾರಣ ಮಹಿಮೆ. ನಿಮಗೆ ನಾನು ಅದನ್ನು ಹೇಳ್ತೇನೆ ಯಾಕೆ ಅಂದ್ರೆ ಪ್ರವಚ್ಚಾಮಿ ಅನಸೂಯವೇ. ಅಸೂಯ ಅನ್ನುವಂತಹ ದೋಷ ನಿನ್ನಲ್ಲಿಲ್ಲ. ಅಸೂಯ ಅಂದ್ರೆ ಗುಣೇಶು ದೋಷಾವಿಸ್ತರಣ, ಒಳ್ಳೆ ಗುಣ ಇದ್ದಾಗಲೂ ಒಳ್ಳೆ ಅಂಶಕ್ಕಿಂತಾಗಲೂ ಕೂಡ ದೋಷನೇ ಇದೆ ಅಂತ ಅದನ್ನೇ ಆರೋಪ ಮಾಡೋದಕ್ಕೆ ಅಸೂಯ ಅಂತ ಕರೀತಾರೆ. ನೀನಂತ ಏನ್ ಹೇಳ್ತಿ ಹೇಳ್ತೇನೆ ಅದರಲ್ಲಿ ಆ ಗುಣವನ್ನೇ ಗ್ರಹಿಸ್ತಕ್ಕಂಥವನ್ನೇ. ಆದ್ರಿಂದ ನಿನಗೆ ಅಸೂಯ ದೋಷ ಇಲ್ಲ. ಗುಣವನ್ನು ಗುಣ ಅಂತ ಹೆಚ್ಚುವನು, ಗುಣದಲ್ಲಿ ದೋಷಾರೋಪಣೆ ಮಾಡುವ ಸ್ವಭಾವ ನಿನಗಿಲ್ಲ. ನಿನಗೆ ಉಪದೇಶ ಮಾಡ್ತೇನೆ. ಬೇರೆಯವರಿಗೆ ಅಸೂಯೆ ಇದ್ದವರಿಗೆ ಉಪದೇಶ ಮಾಡಿದ್ರೆ ಅರ್ಥ ಆಗ್ತದೆ, ಬರೀ ದೋಷ ಹುಡುಕುವವರಾಗಿರ್ತಾರೆ. ನೀನು ಅಂತದ ನಿನಗೆ ಹೇಳ್ತೇನೆ ಅಂತ ಅಂದ್ರೆ ಮೋಕ್ಷ ಅಧಿಕಾರಿಯಾಗಿದ್ದೆ ನೀನು, ನಿನಗೆ ಹೇಳ್ತೇನೆ ಅಂತ ಹೇಳುತ್ತೆ. ಹೇಳಿ ಈಗ ಹೇಳುವಂತಹ ಈ ಜ್ಞಾನ ವಿಜ್ಞಾನ ಅಂದ್ರೆ ಸಾಧಾರಣ ಮಹಿಮೆ ವಿಶೇಷ ಮಹಿಮೆ ಅಂದ್ರೆ ಇದಕ್ಕೆ ರಾಜವಿದ್ಯಾ ರಾಜಗುಷ್ಯ ಅಂತ ಕರೀತಾರೆ. ಅಂದ್ರೆ ರಾಜ ಹೇಗೆ ಶ್ರೇಷ್ಠನೋ ಹಾಗೆ ವಿದ್ಯೆಗಳಲ್ಲಿ ಈ ಒಂಬತ್ತನೇ ಅಧ್ಯಾಯದ ವಿದ್ಯೆ ಅತಿ ಶ್ರೇಷ್ಠವಾದದ್ದು. ಗೋಪ್ಯಗಳಲ್ಲಿ ಅತಿ ಗೋಪ್ಯವಾಗಿರ್ತಕ್ಕಂಥ ಅತಿ ರಹಸ್ಯವಾಗಿರ್ತಕ್ಕಂಥದ್ದು ಇದು ರಾಜವಿದ್ಯಾ ರಾಜಗುಷ್ಯಂ. ಪವಿತ್ರಂ ಪರಮ ಪವಿತ್ರವಾದ್ದು ಪಾಪ ಪರಿಹಾರಕ ಅಂತ ಅರ್ಥ. ಇದನ್ನು ತಮ ಪ್ರತ್ಯಕ್ಷಾವಗಮನ್. ಪ್ರತ್ಯಕ್ಷ ಅಂದ್ರೆ ಎಲ್ಲ ಇಂದ್ರಿಯಗಳಲ್ಲಿ ಇರ್ತಕ್ಕಂಥವನು ಪ್ರತ್ಯಕ್ಷ. ಅಕ್ಷ ಅಂದ್ರೆ ಇಂದ್ರಿಯ, ಅದರಲ್ಲಿ ಪ್ರತಿಯೊಂದು ಇಂದ್ರಿಯದಲ್ಲಿ ಇರುವವನು ಪರಮಾತ್ಮ ಪ್ರತ್ಯಕ್ಷ. ಪ್ರತ್ಯಕ್ಷ ಆವಗಮನ್ ಭಗವಂತನ ಸಾಕ್ಷಾತ್ಕಾರಕ್ಕೆ ಸಾಧನ ಈ ಒಂಬತ್ತನೇ ಅಧ್ಯಾಯದ ರಾಜವಿದ್ಯೆ. ಧರ್ಮಂ, ಧರ್ಮ ಅಂದ್ರೆ ಸರ್ವಧಾರಕನಾದ ಪರಮಾತ್ಮ, ಅವನ ಪ್ರೀತಿಗೆ ಸಾಧಕ ಇದು. ಸುಸುಖಂ ಕರ್ತಂ, ಇದನ್ನ ಪಡೀಲಿಕ್ಕೆ ಬಹಳ ಸುಲಭ, ಆಯಾಸ ಇಲ್ಲದೇನೆ ಈ ವಿದ್ಯೆಯನ್ನು ಸಂಪಾದನೆ ಮಾಡಬಹುದು. ಅನಾಯಾಸ ಸಂಪಾದನೆ ಮಾಡುವಂತಹ ವಿದ್ಯೆ. ಬೇರೆ ಕರ್ಮ ಅನುಷ್ಠಾನ ಮಾಡೋಕ್ಕೆ ಆಗುವ ಆಯಾಸ ದೇಹಾಯಾಸ ಇದರಲ್ಲಿರೋದಿಲ್ಲ. ಅಂತ ಸುಸುಖಂ ಕರ್ತವ್ಯ ಇದನ್ನ ನಿಮಗೆ ಹೇಳ್ತೇನೆ. ಇದರಲ್ಲಿ ಶ್ರದ್ಧೆ ಇಟ್ಟು ಕೇಳಬೇಕು. ಅಶ್ರದ್ಧಾ ನಾ ಪುರುಷಾಹ ಧರ್ಮಸ್ಯಾಸ್ಯ ಪರಂತಪ ಅಪ್ರಾಪ್ಯ ಮಾಮ್ಲೆ ವರ್ತಂತೆ ನಿತ್ಯ ಸಂಸಾರ ವರ್ತ್ಮನಿ. ಇದರಲ್ಲಿ ಶ್ರದ್ಧೆ ಇಲ್ಲ ಅಂತಾದ್ರೆ ಮತ್ತೆ ಜನನ ಮರಣದಿಂದ ಕೂಡಿದಂತ ಈ ಸಂಸಾರದಲ್ಲೇ ಬೀಳ್ತಾರೆ ಅವರು. ಅದರಿಂದ ಶ್ರದ್ಧೆ ಇಟ್ಟು ಕೇಳು ಅಂತ ಹೇಳಿ ಪ್ರಾರಂಭಿಸ್ತಾನೆ. ಮಯ ಆತಮಿದಂ ವಿಶ್ವಂ ಜಗದ ಅವ್ಯಕ್ತ ಮೂರ್ತಿನ ಮತ್ಸ್ಥಾನಿ ಸರ್ವಭೂತಾನಿ ನಚಾಹಂ ತೇಷವಸ್ಥಿತ. ಮೊದಲು ತನ್ನ ಮಹಿಮೆ ಹೇಳ್ತಾನೆ. ನಾನು ವ್ಯಾಪ್ತ, ವೇದದಲ್ಲೇ ಇರೋದು. ಯತ್ ಕಿಂಚಿತ್ ಜಗತ್ ಸರ್ವಂ ದೃಶ್ಯತೆ ಶ್ರೂಯತೆ ಇವ ಅಂತರ್ಬಹಿಷ್ಟತ್ ಸರ್ವಂ ವ್ಯಾಪ್ತ ನಾರಾಯಣ ಸ್ಥಿತ ಅನ್ನುವ ವೇದದಲ್ಲಿದ್ದದ್ದನ್ನೇ ಮಯಾ ತತಮಿದಂ ವಿಶ್ವಂ ಜಗತ್ತು ಎಲ್ಲ ಕಡೆ ನಾನು ವ್ಯಾಪಿಸಿದ್ದೇನೆ. ಆದ್ರೆ ಅವ್ಯಕ್ತ ಮೂರ್ತಿನ ಅವ್ಯಕ್ತನಾಗಿ ಯಾರಿಗೂ ಕಾಣಿಸ್ಕೊಳ್ಳದೇನೆ ಅಪ್ರತ್ಯಕ್ಷವಾದ ದೇಹ ನಾನು ಎಲ್ಲ ಕಡೆ ವ್ಯಾಪಿಸಿದ್ದೇನೆ. ಮತ್ತು ಎಲ್ರೂ ಕೂಡ ಮತ್ಸ್ಥಾನ ಸರ್ವಭೂತಾನಿ ಎಲ್ಲ ಪ್ರಾಣಿ ಆಶ್ರಯಿಸಿಕೊಂಡಿದ್ದಾರೆ. ಮತಾಹಂ ತೇಷ್ವಸ್ಥಿತ ನಾನು ಯಾರನ್ನೂ ಅವಲಂಬಿಸಿಲ್ಲ. ಇದೇ ನನ್ನ ವ್ಯಾಪ್ತತ್ವ ಮಹಿಮೆ. ಮತ್ತು ಇನ್ನೊಬ್ಬರನ್ನ ಅವಲಂಬಿಸಿದೆ, ಸ್ವತಂತ್ರವಾಗಿದ್ದೇನೆ, ಎಲ್ರಿಗೂ ಆಶ್ರಯ ಕೊಟ್ಟಿದ್ದೇನೆ. ಇಂಥ ಮಹಿಮೆ ಅಲ್ಲ. ಬೇರೆ ಎಲ್ಲ ವಸ್ತುಗಳು ನನ್ನನ್ನೇ ಆಶ್ರಯಿಸಿಕೊಂಡಿದ್ದಾವೆ ಅಂತಂದಾಗ ನನಗೆ ಸಂದೇಹ ಬರಬಹುದು. ಆ ವಸ್ತುಗಳ ಅವುಗಳಲ್ಲಿರ್ತಕ್ಕಂಥ ಗುಣಧರ್ಮಗಳು ನನಗೆ ಅರ್ಥವೋ ಏನೋ. ಒಂದು ಬಟ್ಟೆಯಲ್ಲಿ ಹೂವಿಟ್ರೆ ಆ ಹೂ ತೆಗೆದ್ರೆ ಕೂಡ ಬಟ್ಟೆಯಲ್ಲೆಲ್ಲ ಹೂವಿನ ವಾಸನೆ ಬಂದಿರ್ತದೆ. ಒಂದಷ್ಟು ಬೆಂಕಿ ನೆಲದ ಮೇಲೆ ಇಟ್ಟಾಗ ಆ ಬೆಂಕಿ ತೆಗೆದ್ರೂ ನೆಲ ಬಿಸಿಯಾಗಿರ್ತದೆ. ಅದರಲ್ಲಿರುವ ಗುಣಧರ್ಮಗಳು ಇನ್ನೊಂದು ಕಡೆ ಸೋಂಕಾಗ್ತದೆ. ಅದರಂತೆ ಎಲ್ಲ ಪ್ರಾಣಿಗಳಿಗೆ ನಾನು ಆಶ್ರಯ ಅಂತಂದಾಗ ಅವರಲ್ಲಿರುವ ಗುಣ ದೋಷ ಎಲ್ಲ ನನಗೆ ಸಂಪರ್ಕ ಆಗ್ತದೆ ಅಂತ ನಿಮಗೆ ಪ್ರಶ್ನೆ ಬರಬಹುದು. ಆದ್ರೆ ಅಗ್ನಿಯಲ್ಲಿರುವ ಔಷ್ಣ, ನೀರಿನಲ್ಲಿರುವ ಶೀತತ್ವ, ಇದನ್ನ ಭೂಮಿಯಲ್ಲಿ ಸಂಪರ್ಕ ಆಗಬಹುದು, ಕಣ್ಣಿಗೆ ಬಿಸಿ ಆಗಬಹುದು, ಆದ್ರೆ ಎಲ್ಲದಕ್ಕೂ ನಾನು ಆಶ್ರಯನಾದರೂ ಕೂಡ ನನ್ನಲ್ಲಿ ಯಾವ ಧರ್ಮದ ಸಂಕ್ರಾಂತಿ ಆಗೋದಿಲ್ಲ, ಅದು ನಮಗೆ ಅದರ ಸೋಂಕು ನಮಗೆ ಅಂಟೋದಿಲ್ಲ. ಯಾಕೆಂದ್ರೆ ನಾನು ನಿರ್ಲಿಪ್ತನಾಗಿದ್ದೇನೆ, ನಾನು ನನ್ನ ಮಹಿಳಾನಾಗಿದ್ದೇನೆ. ನಾನು ಮತ್ಸ್ಥಾನ ಸರ್ವಭೂತಾನೆ ಮತಾರಂತೆ ಸ್ವಸ್ಥ ನತ ಮತ್ಸ್ಥಾನ ಭೂತಾನೆ ಪಶ್ಯಮೇ ಯೋಗಮೇಶ್ವರಂ. ಇದೇ ನನ್ನ ಐಶ್ವರ್ಯ. ಮತ್ಸ್ಥಾನ ಭೂತಾನಿ, ಯಾವುದು ನನ್ನಲ್ಲಿ ಇದ್ರೂ ಕೂಡ ಇದ್ದಂತೂ ಇಲ್ಲ ಅಂದ್ರೆ ಅದರ ಗುಣಧರ್ಮಗಳು ನಮಗೆ ಸಂಪರ್ಕ ಆಗುವುದಿಲ್ಲ ಅಂತ ಅರ್ಥ. ಇದೇ ನನ್ನ ಅಚಿಂತ್ಯ ಶಕ್ತಿ. ಭೂತಸ್ಥ ಮಮಾತ್ಮ ಭೂತರಾವಣ. ನನ್ನ ಶರೀರ ಎಲ್ಲ ಪ್ರಾಣಿಗಳು ಜನ್ಮಕ್ಕೆ ಕಾರಣವಾದಂತಹದ್ದು ನನ್ನ ಶರೀರ, ಅದು ಜಡ ಅಲ್ಲ. ಮಮಾತ್ಮಾಭೂತವಾದ ಚೇತನ ಆಗಿದೆ ನನ್ನ ಶರೀರವು. ನಾನು ಒಂದೇ, ನನಗಿಂತ ಭಿನ್ನವಾದ ಶರೀರ ನನಗಿಲ್ಲ, ನಾನು ನನ್ನ ಶರೀರ ಒಂದೇ. ಯಾಕೆ ನನಗೆ ನಿರ್ಲಿಪ್ತತೆ ಇದೆ, ಹೇಗಿದೆ ಅಂತ ಕೇಳಿದ್ರೆ, ಯಥಾ ಆಕಾಶಸ್ಥ ನಿತ್ಯಂ ವಾಯುರತ್ರಗೋ ಮಹಾನ್ ಮತ್ತಾನಿ ಸರ್ವಭೂತಾನಿ ಇತ್ಯುಪಧಾರಯ. ಗಾಳಿ ಆಕಾಶದಲ್ಲಿ ಎಲ್ಲಾ ಕಡೆ ಸಂಚಾರ ಮಾಡ್ತದೆ. ಗಾಳಿ ಎಲ್ಲಾ ಕಡೆ ಸಂಚಾರ ಮಾಡಿದ್ರೂ ಕೂಡ ಅದಕ್ಕೆ ಲೇಪ ಇಲ್ಲ. ಮೈಲಿಗೆ ಅವರ ಮೇಲೆ ಗಾಳಿ ಹಾದು ಮಡಿಯವರನ್ನ ಅವರ ಮೇಲೆ ಬಂದು ಗಾಳಿ ತಗಲಿದಾಗ ಇವರ ಮೈಲಿಗೆ ಆಗೋದಿಲ್ಲ. ಯಾಕೆ? ಗಾಳಿಗೆ ಲೇಪ ಇಲ್ಲ. ಅದೇ ಒಂದು ನೀರು ಮೈಲಿಗೆ ಅವರನ್ನು ಮುಟ್ಟು ಮಡಿಯವರಿಗೆ ಬಂದ್ರೆ ಅವರು ಮೈಲಿಗೆ ಆಗಿಬಿಡ್ತಾರೆ. ಲೇಪ ಇಲ್ಲ, ಗಾಳಿಗೆ ಲೇಪ ಇಲ್ಲ. ಎಲ್ಲಾ ಕಡೆ ಎಲ್ಲರ ಮೇಲೂ ಬೀಸ್ತಾ ಇರ್ತದೆ, ಒಬ್ಬರ ಮೇಲೆ ಬೀಸಿ ಇನ್ನೊಬ್ಬರ ಮೇಲೆ ಬರ್ತದೆ. ಆದ್ರೆ ಆ ಗಾಳಿಗೆ ಯಾವ ಲೇಪನೂ ಕೂಡ ಇಲ್ಲ. ಅದರ ಗುಣಧರ್ಮಗಳು ಅಂಟೋದಿಲ್ಲ, ಬೇರೆ ವಸ್ತುಗಳ ಗುಣಧರ್ಮ ಗಾಳಿಗೆ ಅಂಟೋದಿಲ್ಲ. ಒಂದು ಗಾಳಿಯೇ ಆಗಿರುವಾಗ ಅದನ್ನು ಸೃಷ್ಟಿ ಮಾಡಿದ ನಾನು ನಿರ್ಲಿಪ್ತನಾಗಿದ್ದೇನೆ ಅಂತ ಏನ್ ಹೇಳುದು? ಗಾಳಿಯಲ್ಲಿ ಅಶುಚಿತ್ವ ಆಗುವುದು ಅಂಟೋದಿಲ್ಲ. ಅಶುಚಿ ಪದಾರ್ಥದ ಮೇಲೂ ಗಾಳಿ ಬೀಸ್ತದೆ, ಗಾಳಿ ಅಶುಚಿ ಆಗುವುದಿಲ್ಲ. ಅದೇ ರೀತಿ ನಾನು ಸರ್ವತ್ರ ಇದ್ರೂ ಸರ್ವಕ್ಕೂ ನಾನು ಆಶ್ರಯನಾದರೂ ಕೂಡ ನಾನು ನಿರ್ಲಿಪ್ತನಾಗಿದ್ದೇನೆ ಅಂತ ತಿಳ್ಕೋ. ಹೀಗೆ ವ್ಯಾಪ್ತತ್ವ ಮಹಿಮೆ, ನಿರ್ಲಿಪ್ತತ್ವ ಮಹಿಮೆ, ಸರ್ವಾಶ್ರಯತ್ವ, ಇದನ್ನೆಲ್ಲ ಮನವರಿಕೆ ಮಾಡ್ಕೋ ಅಂತ. ಮತ್ತು ಜಗತ್ ಸಂಹಾರಕ ನಾನು, ಜಗತ್ ಸೃಷ್ಟಿಕರ್ತ ನಾನು, ಸಂಹಾರಕತ್ವ ಸೃಷ್ಟಿಕರ್ತೃತ್ವ ಅನ್ನೋ ಮಹಿಮೆ ಹೇಳ್ತಾನೆ. ಸರ್ವಭೂತ ಅನೇಕ ಜನಪ್ರೇಯ ಪ್ರಕೃತಿ ಅಂತಿಮ ಅನೇಕಾಂ ಕಲ್ಪಕ್ಷಯೇ ಪುನಸ್ತಾನಿ ಕಲ್ಪಾದ ವಿಸೃಜಾಮ್ಯಹಂ ಪ್ರಕೃತಿ ಶ್ರಾಮಭಷ್ಟಭ್ಯ ವಿಸೃಜಾಮಿ ಪುನಃ ಪುನಃ ಭೂತಗ್ರಾಮಮಿಮಂ ಪ್ರಶ್ನಂ ಅವಶಂ ಪ್ರಕೃತಿರ್ವಶಾತ್. ಹೇ ಕುಂತೇಯ, ಕುಂತಿ ಪುತ್ರ ಅರ್ಜುನ, ಎಲ್ಲ ಪ್ರಾಣಿಗಳು ಕೊನೆಯಲ್ಲಿ ಪ್ರಕೃತಿಯಲ್ಲಿ ಬೆಳೆಯುವಂತದೆ. ಕೊನೆಗೆ ಅದೇ ಪ್ರಕೃತಿಯನ್ನ ನನ್ನ ಜೀವನದಲ್ಲಿ ಇಟ್ಟುಕೊಂಡು ಅದರ ಮೂಲಕವಾಗಿ ಸೃಷ್ಟಿಕಾಲದಲ್ಲಿ ಜಗತ್ತನ್ನು ಸೃಷ್ಟಿ ಮಾಡೋದನ್ನ ಹಿಂದೆ ಬಂದಿದೆ ಈ ಮಹಿಮೆ. ಅಹಂ ಕೃತ್ನಸ್ಯ ಜಗತಃ ಪ್ರಭವ ಪ್ರಳಯಸ್ತಥ ಅಂತ ಬಂದಿದೆ. ನಾನೇ ಜಗತ್ತ ಸೃಷ್ಟಿಕರ್ತ ಕಾರ್ಯಕರ್ತ ಅಂತ. ಆದ್ರೂ ಮತ್ತೆ ಪುನಃ ಒಂಬತ್ತನೇ ಅಧ್ಯಾಯದಲ್ಲಿ ಹೇಳ್ತಿದ್ದಾನೆ. ಯಾಕೆಂದ್ರೆ ಸಿದ್ಧೇ ಸತ್ಯಾರಂಭ ನಿಯಮಾಯ ಅಂತ. ಒಂದು ವಸ್ತು ಒಂದ್ಸಲ ಹೇಳಿದ ಮೇಲೆ ಮತ್ತೆ ಅದನ್ನು ಹೇಳಿದ್ರೆ ಅದು ಬೇರೆ ಯಾರಲ್ಲಿ ಇಲ್ಲ, ನನ್ನಲ್ಲೇ ಇರುವಂತಹದ್ದು ಅಂತ ಒತ್ತಿ ಹೇಳಲಿಕ್ಕೋಸ್ಕರ ಎರಡನೇ ಸಲ ಹೇಳೋದು. ಪುನರುಕ್ತಿ ಅನ್ನೋ ದೋಷವಿಲ್ಲ. ಜಗತ್ ಸೃಷ್ಟಿಕರ್ತ ಸಂಹಾರಕರ್ತ ತಾನು ಅಂತ ಹಿಂದೆ ಹೇಳ್ಕೊಂಡಿದ್ದಾನೆ. ಆದ್ರೂ ಕೆಲವು ವರ್ಷದವರೆಗೆ ಪರಮಾತ್ಮ ಸೃಷ್ಟಿಕರ್ತ ಸಂಹಾರಕರ್ತ, ಆಮೇಲೆ ಮತ್ತೊಬ್ಬರು ಆಗ್ತಾರೆ, ಹಿಂಗೇನಾದ್ರೂ ಸಂದೇಹ ಬರಬಹುದು. ಅದಕ್ಕೆ ಪುನಃ ಹೇಳಿದ, ಸರ್ವ ದೇಶದಲ್ಲಿ ಸರ್ವ ಕಾಲದಲ್ಲಿ ಎಲ್ಲಾ ಪ್ರಾಣಿಗಳಿಗೂ ನಾನೇ ಸೃಷ್ಟಿಕರ್ತ, ನಾನೇ ಸಂಹಾರಕರ್ತ. ಯಾವ ಕಾಲದಲ್ಲಿ ಈ ಧರ್ಮ ಬದಲಾಗುವುದಿಲ್ಲ. ನನ್ನ ಗುಣ ನಾನೇ, ನಾನೇ ಈ ಕೆಲಸ ಮಾಡುವವನು. ಮತ್ತೊಬ್ಬರಿಗೆ ಈ ಕೆಲಸ ಮಾಡುವ ಶಕ್ತಿ ಇಲ್ಲವೇ ಇಲ್ಲ, ಆ ಸಾಮರ್ಥ್ಯ ಇಲ್ಲ. ಎಲ್ಲಾ ಕಾಲದಲ್ಲೂ ನಾನೇ, ಎಲ್ಲಾ ದೇಶದಲ್ಲೂ ನಾನೇ ಸೃಷ್ಟಿ ಸಂಹಾರಕರ್ತ ಅನ್ನೋದನ್ನ ಒತ್ತಿ ಹೇಳಲಿಕ್ಕೆ ಪುನಃ ಅದೇ ವಿಷಯವನ್ನು ಹೇಳ್ತಿದ್ದ. ಇಲ್ಲಿ ಕೌಂತೇಯ ಅಂತ ಸಂಬೋಧನೆ ಮಾಡಿದ. ಕುಂತಿ ಪುತ್ರ ಅಂತ ಯಾಕೆ ಹೇಳಿದ್ರು ಈ ಮಾತು? ಅಂದ್ರೆ ನಾನೇ ಸೃಷ್ಟಿಕರ್ತ, ನಾನೇ ಸಂಹಾರಕರ್ತ ಅಂತ ಹೇಗೆ ನಂಬುವುದು ಅಂತ ಯಾರಾದ್ರೂ ಕೇಳಿದ್ರೆ ಅದಕ್ಕಿದೆ ಉತ್ತರ. ಅರ್ಜುನ, ನೀನ್ ಕುಂತಿ ಪುತ್ರ ಅಂತ ಹೇಗೆ ನಂಬುವುದು? ನೀನ್ ಕುಂತೇಯ ಮಗ ಅಂತ ಹೇಗೆ ನಂಬುದು? ನೀನೇ ಹೇಳ್ಕೊಳ್ತೀನಿ ನಾನು ಕುಂತೇಯ ಮಗ ಅಂತ ಹೇಗೆ? ಆಪ್ತವಾಕ್ಯ, ಆಪ್ತನಾದ ತಾಯಿ ತಂದೆ ಹೇಳ್ತಾರೆ, ನಿನ್ನದು ನಂಬಿದ್ದು. ಹಾಗೆ ನಾನು ಆಪ್ತ ಅಂತ ತಿಳ್ಕೊಂಡು ನನ್ನ ಮಾತನ್ನ ನಂಬಿದ್ವಿ. ಅವರವರು ತಮ್ಮ ತಮ್ಮ ತಂದೆ ತಾಯಿಗಳ ಮಕ್ಕಳು ಅಂತ ಪ್ರತ್ಯಕ್ಷ ನೋಡ್ಲಿಕ್ಕೆ ಸಾಧ್ಯನಾ? ಆದ್ರೂ ನಂಬುತ್ತಾರೋ ಇಲ್ಲ. ಅದರಂತೆ ನಾನೇ ಸೃಷ್ಟಿಕರ್ತ, ನಾನೇ ಸಂಹಾರಕರ್ತ ಅನ್ನೋದು ನಾನು ಆಪ್ತ ಅಂತ ತಿಳ್ಕೊಂಡು ತಂದೆ ತಾಯಿಗಳ ಮಾತಿನಿಂದ ಅವರವರನ್ನು ತಂದೆ ತಾಯಿಗಳು ಅಂತ ತಿಳ್ಕೊಳ್ಳುವಂತೆ ತಿಳ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಕೌಂತೇಯ ಅಂತ. ಮತ್ತು ಪ್ರಕೃತಿಯನ್ನ ಅವಲಂಬಿಸಿ ನಾನು ಸೃಷ್ಟಿ ಮಾಡ್ತೇನೆ ಅಂತ ಹೇಳಿದಾಗ ನಾನು ಪರಾಧೀನ ಅಂತ ತಿಳ್ಕೊಳ್ಬಾರ್ದು. ಆ ಪ್ರಕೃತಿಯು ನನ್ನ ಅಧೀನದ, ನನ್ನ ಅಧೀನದಲ್ಲೇ ಇರುವ ಪ್ರಕೃತಿಯನ್ನ ನಾನು ಅವಲಂಬಿಸ್ತೇನೆ. ಅದು ಲೀಲಾರ್ಥವಾಗಿ ಅದೊಂದು ವೈಭವ, ಅದು ವೈಭವ. ಶಕ್ತರಾದರೂ ಕೂಡ ಕೆಲವರು ಕೈಯಲ್ಲಿ ಕೋಲು ಹಿಡ್ಕೊಂಡು ನಡೀತಾರೆ, ಅದೊಂದು ಮರ್ಯಾದೆ ಅಂತ. ಉರ್ಲಿಕ್ಕೆ ಅಂತಲೇ ಅಲ್ಲ, ಅದೊಂದು ಗೌರವ ಅಂತ. ತಾವು ಶಕ್ತರಾದರೂ ತಮ್ಮ ಪದಾರ್ಥವನ್ನ ಭಕ್ತನ ಕೈಲಿ ಹೊರಿಸ್ತಾರೆ. ಸಣ್ಣ ಒಂದು ಚೀಲವಾದರೂ ಕೂಡ, ಒಂದು ಬ್ರೀಫ್ ಕೇಸ್ ಆದರೂ ಕೂಡ ವೃತ್ತ ಹಿಡ್ಕೊಂಡು ಹೋಗ್ತಾನೆ. ಯಾಕೆ? ಅದು ಇವರ ವೈಭವ. ಅದರಿಂದ ನಾನು ನನ್ನ ವೈಭವಕ್ಕೋಸ್ಕರವಾಗಿ ನನ್ನ ಅಧೀನದಲ್ಲಿರುವ ಪ್ರಕೃತಿಯನ್ನು ಇಟ್ಟುಕೊಂಡು ಸೃಷ್ಟಿ ಮಾಡ್ತೇನೆ ಹೊರತು ನನಗೇನು ಪರಾವಲಂಬನೆ ಇಲ್ಲ. ಹೀಗೆ ಸೃಷ್ಟಿ ಸಂಹಾರಕರ್ತ ತಾನು ಅಂತ ಹೇಳಿಕೊಂಡ ಇದಂದ್ರೇನೆ, ಆಮೇಲೆ ಪ್ರಶ್ನೆ ಬರ್ತದೆ, ಸೃಷ್ಟಿ ಕರ್ತ ಸಂಹಾರಕರ್ತ ನೀನು ಅಂತ ಆದಾಗ ನನಗೆ ಅದರಿಂದ ದೋಷ ಬರೋದಿಲ್ವೇ? ಪುಣ್ಯಪಾಪದ ಸಂಬಂಧ ಆಗ್ತದೋ ಇಲ್ಲೋ? ಸಂಹಾರ ಮಾಡಿದಾಗ ಪಾಪ ಬರ್ತದೋ ಇಲ್ಲೋ ಅಂತ ಕೇಳಿದ್ರೆ, ನಚ ಮಾನ್ ತಾನೆ ಕರ್ಮಾನಿ ನಿಬದ್ಧನಂತೆ ಧನಂಜಯ ಉದಾಸಿ ನವದಾಸಿ ಹಂ ಅಸತ್ಯಂ ತೇಷು ಕರ್ಮಸು. ನನ್ನ ಯಾವ ಕರ್ಮವೂ ನನಗೆ ಬಂಧಕ್ಕೆ ಆಗೋದಿಲ್ಲ, ಪಾಪಕ್ಕೆ ಕಾರಣ ಆಗೋದಿಲ್ಲ. ಯಾಕೆ ಅಂದ್ರೆ ನಾನು ಉದಾಸೀನ, ಉದಾಸೀನವಾಗಿರ್ತೇನೆ. ಉದಾಸೀನವಾಗಿರೋದು ಅಂದ್ರೆ ಅಸತ್ಯಂ ತೇಷು ಕರ್ಮಸು, ಕರ್ಮ ಮಾಡುವಾಗ ಅಸತ್ಯನಾಗಿರ್ತೆ. ನ್ಯಾಯಾಧೀಶ ಒಬ್ಬನಿಗೆ ಮರಣದಂಡನೆ ಕೊಡುವಾಗ ಅಸತ್ಯನಾಗಿರ್ತಾನೆ, ದ್ವೇಷದಿಂದ ಕೊಡೋದಲ್ಲ. ಅವನು ತಪ್ಪು ಮಾಡಿದ್ದಾನೆ ಅಂತ ಕೊಡ್ತಾನೆ, ದ್ವೇಷದಿಂದಲ್ಲ, ರಾಜದ್ವೇಷಗಳ ಮೂಲಕ ಅಲ್ಲ. ಅಥವಾ ಯಾರಿಗೋ ಒಬ್ಬರ ಕಡೆ ನ್ಯಾಯ ಹೇಳುವಾಗ ಅವನು ಬಂಧು ಅಂತ ದೃಷ್ಟಿ ಇರೋದಿಲ್ಲ. ರಾಜದಿಂದ ಒಬ್ಬನ ಕಡೆ ನ್ಯಾಯ, ಇನ್ನೊಬ್ಬನ ಮೇಲೆ ತಪ್ಪು ಹೊರಿಸುವಾಗ, ಶಿಕ್ಷೆ ಕೊಡುವಾಗ ರಾಜದ್ವೇಷ ಇರೋದಿಲ್ಲ. ಅದರಂತೆ ಅಸಕ್ತನಾಗಿ ಕರ್ಮ ಮಾಡ್ತೇನೆ ನಾನು. ಅದಕ್ಕೆ ಉದಾಸೀನ ಉದಾಸೀನಂ ಅಂತ. ಅಂದ್ರೆ ಪ್ರಕೃತಿ ಸೃಷ್ಟಿ ಪ್ರಕೃತಿಯನ್ನು ಮೂಲವಾಗಿ ತಿಳ್ತೇನೆ ನಾನು ಉದಾಸೀನ ಅಂತ ಅಂದ್ಕೊಳ್ಳಿ, ನಂದೇನು ಇಲ್ಲ ಅಂತ ತಿಳ್ಕೊಬೇಡ, ನಾನೇ ಮುಖ್ಯ. ಮಯ ಅಧ್ಯಕ್ಷೇಣ ಪ್ರಕೃತಿ ಸೂಯತೆ ಸತರಾತರಂ ಹೇತು ನಾನೇನ ಕವಂತೆ ಜಗದ್ವಿ ಪರಿವರ್ತತೆ. ನಾನೇ ಅಧ್ಯಕ್ಷ, ನಾನೇ ಪ್ರಧಾನ, ಪ್ರಧಾನ ಕಾರಣ ನಾನೇ. ನನ್ನ ಪ್ರಧಾನ ಕಾರಣ ಅಪ್ರಧಾನವಾಗಿ ಪ್ರಕೃತಿ ಈ ಜಗತ್ತನ್ನು ಸೃಷ್ಟಿ ಮಾಡು ಇಷ್ಟು ಮಹಿಮೆ ತನಗೆ ಅಂತ ಹೇಳ್ಕೊಂಡ. ಆಗ ಒಂದು ಪ್ರಶ್ನೆ ಬಂತು, ಇಷ್ಟು ಮಹಿಮೆ ನಿಮಗಿದ್ದ ಮೇಲೆ ಯಾಕೆ ನಿನ್ನ ಸೇವೆ ಮಾಡೋದಿಲ್ಲ, ನಿನ್ನನ್ನು ಭಜನೆ ಮಾಡೋದಿಲ್ಲ ಅಂತವ್ರು ಯಾಕೆ ಯಾಕೆ ತಿರಸ್ಕಾರ ಮಾಡ್ತಾರೆ? ಎಷ್ಟೋ ಜನ ಇಂಥ ಪರಮಾತ್ಮನನ್ನ ಮಹಾ ಮಹಿಮೋಪೇತನಾದ ಭಗವಂತನನ್ನ ಒಂದು ಕ್ಷಣವೂ ಸ್ಮರಣೆ ಮಾಡದೇ ಇರುವವರು ಇದ್ದಾರೆ. ಯಾಕೆ ಅಂತಂದ್ರೆ, ಅವಜಾನಂತೆ ಮಾಂ ಮೂಢಾಃ ಮಾನುಷೇಂತನು ಮಾಸಿರಂ ಪರಂಭಾವಮಜಾನಂತೋ ಮಮ ಭೂತ ಮಹೇಶ್ವರಂ. ಮಮ ಭೂತ ಮಹೇಶ್ವರಂ ಪರಂಭಾವಮಜಾನಂತಃ. ನನ್ನ ಮಹಿಮೆ ತಿಳಿದಿಲ್ಲ ಅವರು. ಯಾಕೆ ಅಂದ್ರೆ ಅವರಿಗೆ ತಿಳಿಬಾರದು ಅಂತಲೇ ನಾನು ಮನುಷ್ಯ ದೇಹದಲ್ಲಿದ್ದೇನೆ. ಮಾನುಷೇಂತನು ಮಾಸಿರಂ, ನಾನು ಮನುಷ್ಯ ದೇಹದಲ್ಲಿದ್ದದ್ದು ಅದಕ್ಕೆ ಕಾರಣ. ಮನುಷ್ಯ ದೇಹದಂತೆ ನಾನು ಇಲ್ಲದೇನೆ, ನನ್ನ ವೈಭವೋಪೇತವಾದ ದೇಹವನ್ನೇ ಇಟ್ಟುಕೊಂಡಿದ್ರೆ ಯಾರೋ ನನ್ನ ಹತ್ತಿರನೇ ಬರ್ತಿದ್ದನು, ಹೆದರಿ ಬಿಡ್ತಿದ್ದು. ಮನುಷ್ಯರಿಗೆ ಶಿಕ್ಷಣ ಕೊಡೋದಕ್ಕೋಸ್ಕರ ನಾನು ಮನುಷ್ಯರಲ್ಲಿ ಒಬ್ಬ ಮನುಷ್ಯನಂತೆ ಇದ್ದುಕೊಂಡು ಕರ್ಮಗಳನ್ನು ಮಾಡಿ ಅವರನ್ನು ದಾರಿ ತರ್ತೆ. ಮಗು ನಡಿಬೇಕು, ನಡಿಲಿ ಕಲಿಬೇಕಾದ್ರೆ ತಾಯಿ ಮಗು ನಡೆಯುವ ಮಟ್ಟಕ್ಕೆ ಇಳಿಬೇಕು, ತಾನು ನಿಧಾನವಾಗಿ ನಡಿಬೇಕು. ತನಗೆ ವೇಗಗಳಿಗೆ ಬರ್ತದೆ ಅಂತ ತಾಯಿ ಸರಸರಿ ಹೋದ್ರೆ ಮಗು ನಡೆಯೋದೆ, ಮಗು ಸ್ಕೂಲಿಗೆ ಹೋಗೋದೆ, ಎಷ್ಟು ವೇಗವಾಗಿ ಹೋಗುವುದು ಕೂಡ ಮಗುವಿನ ಮಟ್ಟಕ್ಕೆ ಇಳಿಬೇಕಲ್ಲ, ಮಗುವಿನಂತೆ ಮಾತಾಡಬೇಕಲ್ಲ ಅದು ಕೆಲಸಲಿಕ್ಕೆ. ಅದರಂತೆ ನಾನು ನನ್ನ ಪ್ರಜೆಗಳ ಹಿತದೃಷ್ಟಿಯಿಂದ ಅವರಿಗೆ ಶಿಕ್ಷಣಕ್ಕೋಸ್ಕರ ಮನುಷ್ಯ ದೇಹವನ್ನು ಅವಲಂಬಿಸಿದ್ದೇನೆ. ಇದನ್ನ ಅವರು ಅರ್ಥ ಮಾಡಿಕೊಂಡಿಲ್ಲ. ಯಾಕೆ ಅಂತಂದ್ರೆ ಅಸುರ ಪ್ರಕೃತಿ, ಆಸುರಿ ಪ್ರಕೃತಿಯನ್ನ ಅವಲಂಬಿಸಿ ಅವರು ನನ್ನನ್ನ ಹೀಗೆ ತಿರಸ್ಕಾರ ಮಾಡ್ತಿದ್ದಾರೆ. ಪ್ರಕೃತಿ ಆಸುರಿಂ, ಆಸುರಿಂ ಪ್ರಕೃತಿ ಮಿಶ್ರಿತ ಅಸುರ ಸ್ವಭಾವ, ಅದಕ್ಕಾಗಿ ನನ್ನನ್ನ ಅವಜಾನಂತೆ ಮಾ ಮೂಢಾಹ, ಮೂಢರಾಗಿ ನನ್ನನ್ನ ತಿರಸ್ಕಾರ ಮಾಡ್ತಾ ಇದ್ದಾರೆ. ಅವರಿಗೆ ಫಲ ಏನು? ಇದರಿಂದ ತಿರಸ್ಕಾರ ಮಾಡಿದ್ರಿಂದ ಏನ್ ಫಲ ಅಂದ್ರೆ, ಮೋಘಾಶ ಮೋಘ ಕರ್ಮಾಣೋ ಮೋಘ ಜ್ಞಾನ ವಿಚೇತ ರಾಕ್ಷಸಿ ಮಾಸುರಿಂಚೈವ ಪ್ರಕೃತಿ ಮೋಹಿನಿ ಮಿಶ್ರಿತ. ರಾಕ್ಷಸಿ ಸ್ವಭಾವ, ಆಸುರಿ ಸ್ವಭಾವವನ್ನು ಅವಲಿ ನನ್ನನ್ನು ಅವಜಾನಂತೆ, ಇಷ್ಟು ಮಹಿಮೆ ಇದ್ರು ನನ್ನನ್ನು ಕಡೆಗಣಿಸಿದ್ದಾರೆ. ಅದಕ್ಕೆ ಅವರಿಗಾಗುವುದು ಅವರ ಆಸೆ ಎಲ್ಲ ವ್ಯರ್ಥ, ಅವರು ಮಾಡುವ ಕರ್ಮನೂ ವ್ಯರ್ಥ, ಅವರ ಜ್ಞಾನವೂ ವ್ಯರ್ಥ. ಏನಾದರೂ ಉಪದೇಶ ಪಡೆದರೆ ಸರಿಯಾದ ಜ್ಞಾನ ಬರೋದಿಲ್ಲ. ಗುರುಗಳು ಹೇಳೋದಂದ್ರೆ ಅವರು ತಿಳ್ಕೊಳ್ಳೋದಂದ್ರೆ ಇದು ಮೂರ್ಮುಖ ಜ್ಞಾನ ಅಂದ್ರೆ ಹಾಗರ್ಥ. ಗುರುಗಳು ಸರಿಯಾಗಿ ಹೇಳಿದ್ರು ಕೂಡ ಅವ್ರಿಗೆ ವಿಪರೀತ ಅರ್ಥ ಆಗ್ತದೆ. ಅವರೇನಾದ್ರೂ ಕರ್ಮ ಮಾಡ್ಲಿಕ್ಕೆ ಹೋದ್ರೆ ಏನಾದ್ರೂ ಲೋಪದೋಷಗಳು ಬಂದು ವ್ಯರ್ಥ ಆಗ್ತದೆ. ಅವರಿದ್ದ ಆಸೆ ಯಾವುದು ಕೂಡ ನೆರವೇರುವುದು, ಇದೇ ಅವ್ರಿಗೆ ಸಿಗುವಂತಹ ಫಲ. ಅದ್ರ ಮೇಲೆ ಪ್ರಶ್ನೆ ಬರ್ತದೆ, ಅವರು ತಿರಸ್ಕಾರ ಮಾಡ್ಲಿಕ್ಕೆ ಅವರ ಆಸುರ ಸ್ವಭಾವನೇ ಕಾರಣ ಅಂತ ಯಾಕೆ? ಪರಮಾತ್ಮನಲ್ಲಿ ದೋಷ ಇದ್ದುದರಿಂದ ತಿರಸ್ಕಾರ ಯಾಕೆ ಮಾಡಿರ್ತಾರೆ? ತಮ್ಮ ಅವರ ತಪ್ಪು ಯಾಕೆ? ಪರಮಾತ್ಮನಲ್ಲೇ ತಪ್ಪು ಇದೆ, ಅದರಿಂದ ತಿರಸ್ಕಾರ ಮಾಡಿದ್ದಾರೆ ಅಂತ ಯಾಕೆ ಆಗ್ಬಾರ್ದು ಅಂದ್ರೆ, ಅದಕ್ಕೆ ಹೇಳ್ತಾನೆ ಕೃಷ್ಣ, ಎಲ್ಲರೂ ತಿರಸ್ಕಾರ ಮಾಡಿದ್ರೆ ಹಾಗಾಗ್ಬೋದಾಗಿತ್ತು, ಎಲ್ಲರೂ ಅವಜ್ಞೆ ಮಾಡಿದ್ರೆ ಅದರಲ್ಲೇ ದೋಷ ಇದೆ ಅಂತ ಆಗ್ತಿತ್ತು. ಆದ್ರೆ ಮಹಾತ್ಮ ನಷ್ಟು ಮಾಂ ಪಾರ್ಥ ದೈವೀಂ ಆಶ್ರಿತ ಭಜಂತ ನನ್ನ ಮನಸೋ ಜ್ಞಾತ್ವಾ ಭೂತಾಧಿಮಯಂ. ಮಹಾತ್ಮರು ಎಷ್ಟು ಜನ ದೈವ ಸ್ವಭಾವದಂತಹ ದೈವ ಸ್ವಭಾವವನ್ನ ಹೊಂದಿದಂತಹ ಮಹಾತ್ಮರು ಬೇಕಾದಷ್ಟು ಮಂದಿ ನನ್ನನ್ನ ಅನನ್ಯ ಮನಸ್ಸಹ ಬೇರೆ ಯಾವ ಕಡೆ ಮನಸ್ಸು ಇದ್ರೆ ನನ್ನನ್ನು ಭಜನೆ ಮಾಡಿದ್ದಾರೆ. ಜ್ಞಾತ್ವಾ ಭೂತಾಧಿಮಯಂ, ನಾನೇ ಜಗತ್ ಜನ್ಮಾಧಿಕಾರ ಅಂತ ಅನ್ಕೊಂಡು ಮಹಾತ್ಮರು ನನ್ನನ್ನು ಭಜಿಸ್ತಾರೆ. ಯಾರೂ ಭಜಿಸದೆ ಹೋಗಿದ್ರೆ ನನ್ನಲ್ಲೇ ದೋಷ ಇದೆ, ಅದರಿಂದ ಅವರು ಅವಜ್ಞೆ ಮಾಡಿದ್ದಾರೆ ಅಂತ ಆಗ್ಬೋದು. ಅದರಿಂದ ಯಾರಾದ್ರೂ ನನ್ನನ್ನು ಬೈದ್ರೆ ತಿರಸ್ಕಾರ ಮಾಡಿದ್ರೆ ಅವರ ಆಸುರ ಸ್ವಭಾವವೇ ಕಾರಣ ಹೊರತು ನನ್ನಲ್ಲಿ ದೋಷ ಇದ್ದದ್ರಿಂದ ಅಂತ ಅರ್ಥ ಅಲ್ಲ. ಓಕೆ, ಮಹಾತ್ಮರು ನನ್ನ ಸೇವೆ ಮಾಡೋರು ಇದ್ದಾರೆ, ಯಾರೂ ಮಾಡಲಿಲ್ಲ ಅಂತ ಆದ್ರೆ ಆಗ್ತಿತ್ತು. ಮಹಾತ್ಮ ಅನಸ್ತು ನಾಮ ಅರ್ಥ, ಅವ್ರು ನನ್ನನ್ನ ಭಕ್ತಿ ಮಾಡುವವರು ಇದ್ದಾರೆ. ಹಾಗೆ ಯಾವ ರೀತಿಯ ಭಜನೆ ಮಾಡ್ತಾರೆ ಅಂದ್ರೆ, ಸತತಂ ಕೀರ್ತಯಂತೋ ಮಾಂ ನಮಸ್ಯಂತಸ್ತನಾಂ ಭಕ್ತಾದಯುಕ್ತ ಉಪಾಸತೆ. ಅವ್ರು ಮಾಡುವ ಭಜನೆ ಪ್ರಕಾರ ಅಂದ್ರೆ ಯಾವಾಗಲೂ ಕೃಷ್ಣ ಕೃಷ್ಣ ಅಂತ ಹೇಳಿ ಕೃಷ್ಣ ನಾಮ ಕೀರ್ತನೆ ಮಾಡ್ತಿರ್ತಾರೆ, ರಾಮನಾಮ ಕೀರ್ತನೆ ಮಾಡ್ತಿರ್ತಾರೆ. ಸತತಂ ಕೀರ್ತಯಂತೋ ಮಾಂ, ಇನ್ನು ಕೆಲವರು ಗೃಹ ವ್ರತ ಪೂಜಾದಿಗಳನ್ನು ಮಾಡ್ತಿರ್ತಾರೆ, ಉತ್ಸವ ಪೂಜೆ ಈ ಪ್ರಯತ್ನ ಮಾಡುವವರಿದ್ದಾರೆ. ಗೃಹವ್ರತ ಉಪವಾಸಾದಿ ನಿಯಮಗಳನ್ನ ವ್ರತಗಳನ್ನ ಅನುಷ್ಠಾನ ಮಾಡ್ತಾರೆ. ನಿತ್ಯಯುಕ್ತ ಕೆಲವರು ನಿತ್ಯವೂ ಯೋಗ ಅಂದ್ರೆ ಕರ್ಮ ನನ್ನಲ್ಲಿ ಮನಸ್ಸಿಟ್ಟು ಕರ್ಮ ಅನುಷ್ಠಾನ ಮಾಡೋದು, ಜ್ಞಾನೋಪಾಯ ಹೀಗೆ ನಿತ್ಯ ಯೋಗಿಗಳಾಗಿದ್ದರಿದ್ದಾರೆ. ಕರ್ಮಯೋಗ ಜ್ಞಾನಯೋಗ ಇದನ್ನ ಅನುಷ್ಠಾನ ಮಾಡ್ತಿರ್ತಾರೆ. ನಮಸ್ಕಾರ ಮಾಡ್ತಕ್ಕಂಥವರಿದ್ದಾರೆ, ನಮಸ್ಸಂತಸ್ತಾಂಬತ್ತ ನಿತ್ಯಯುಕ್ತ ಉಪವಾಸತೆ. ಇನ್ ಕೆಲವರು ಜ್ಞಾನಯಜ್ಞದಿಂದ ಭಜಿಸ್ತಾರೆ, ಜ್ಞಾನಯಜ್ಞೇನ ಚಾತ್ಯನ್ನೇ ಯಜಂತೋ ನಾಮುಪಾಸತೆ ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವಸೋ ಮುಖಂ ಶ್ರವಣ ಮನಃ ಧ್ಯಾನ. ಇಂಥ ಜ್ಞಾನಯಜ್ಞದಿಂದ ಆರಾಧನೆ ಮಾಡ್ತಾರೆ. ಸರ್ವತ್ರ ವ್ಯಾಪ್ತನಾಗಿ ಪರಮಾತ್ಮ ಒಂದೇ ರೂಪದಲ್ಲಿ ವ್ಯಾಪ್ತಾನೆ ಅಂತ ಏಕತ್ವೇನ ತಿಳ್ಕೊಳ್ತಾರೆ. ಏಕತ್ವೇನ ಪೃಥಕ್ತ್ವೇನ, ಎಲ್ಲ ವಸ್ತುಗಳಿಂದ ಪರಮಾತ್ಮ ಪೃಥಕ್, ಜಗತ್ತಿಗಿಂತ ಭಿನ್ನ, ಜಗತ್ತಿಗಿಂತ ಭಿನ್ನನಾಗಿದ್ದಾನೆ ಅಂತ ತಿಳ್ಕೊಳ್ತಾರೆ. ಅದು ಯಜ್ಞನೇ. ಶುಕ್ಲವರ್ಣ, ನೀರ್ವರ್ಣ, ಪೀತವರ್ಣ, ಕೃಷ್ಣವರ್ಣ, ಹೀಗೆ ಅನೇಕ ವರ್ಣೋಪೇತನಾಗಿದ್ದಾನೆ. ಕೃತೇ ಶುಕ್ಲ, ಕೃತಯುಗದಲ್ಲಿ ಶುಕ್ಲವರ್ಣ, ತ್ರೇತಾಯುಗದಲ್ಲಿ ನೀಲ, ದ್ವಾಪರ ಯುಗದಲ್ಲಿ ಪೀತವರ್ಣ, ಯುಗದಲ್ಲಿ ಕೃಷ್ಣವರ್ಣ, ಹೀಗೆ ನಾನಾ ವರ್ಣೋಪೇತನಾಗಿದ್ದೇನೆ ನಾನು ಅಂತ ಉಪಾಸನೆ ಮಾಡ್ತಾರೆ. ಏಕರೂಪ ಉಪಾಸನೆ, ವಾಸುದೇವ ಸಂಕರ್ಷ ಪ್ರದ್ಯುಮ್ನ ನಿರುದ್ಧಾಂತ ಚತುರ್ಮೂರ್ತಿಗಳು, ನಾರಾಯಣ ಸೇರಿ ಪಂಚಮೂರ್ತಿಗಳು ಉಪಾಸನೆ ಮಾಡ್ತಾರೆ, ದಶಮೂರ್ತಿಗಳನ್ನು ಉಪಾಸನೆ ಮಾಡ್ತಾರೆ, ಶತ ಸಹಸ್ರ ಅನಂತ ಹೀಗೆ ಅನೇಕ ರೂಪಗಳು ನಾನು ಅಂತ ಉಪಾಸನೆ ಮಾಡ್ತಕ್ಕಂಥವರಿದ್ದಾರೆ. ಹೀಗೆ ಭಜನೆ ಮಾಡುವವರು ಮಹಾತ್ಮರು ನಾನಾ ತರ ಭಜನೆ ಮಾಡ್ತಾರೆ. ಆ ಕಾರಣ ನನ್ನಲ್ಲಿ ಯಾವ ದೋಷ ಇಲ್ಲ, ಯಾರಾದರೂ ನನ್ನನ್ನು ತಿರಸ್ಕಾರ ಮಾಡಿದ್ರೆ ಅದು ಅವರ ಅವಸರ ಸ್ವಭಾವ ಅಂತ. ಇಷ್ಟು ಜ್ಞಾನೋಪದೇಶ. ಇದುವರೆಗೆ ಜ್ಞಾನ ಅಂದ್ರೆ ಎಲ್ಲರೂ ತಿಳ್ಕೊಳ್ಬೇಕಾದ ಸಾಧಾರಣವಾಗಿ ವಿಶೇಷ ವಿಚಾರಗಳನ್ನ ಇನ್ನು ಮುಂದೆ ಹೇಳ್ತೇನೆ. ಅದು ವಿಜ್ಞಾನ. ಅದೇನು ಅಂತಂದ್ರೆ, ಅಹಂ ಕ್ರತುರಹಂ ಯಜ್ಞ ಸ್ವಧಾಹ ಮಹಮೌಷಧಂ ಮಂತ್ರೋಹ ಮಹಮೇ ವಾದ್ಯಂ ಅಹಮಗ್ನಿರಹಂ ಹುತಂ. ಅಹಂ ಕ್ರತು, ಕ್ರತು ಅಂತಂದ್ರೆ ಜ್ಯೋತಿಷ್ಠೋಮಾದಿ ಯಾಗಗಳು, ಅದಕ್ಕೆ ಕ್ರತು ಅಂತ ಕರೀತಾರೆ. ದೀಕ್ಷಾದಿಂದ ಹಿಡಿದು ಅಮೃತ ಸ್ನಾನದವರೆಗೆ ಮಾಡತಕ್ಕಂತಹ ಕರ್ಮಕಲಾಪಗಳು ಉಳ್ಳಂತ ಜ್ಯೋತಿಷ್ಠೋಮಾದಿ ಯಾಗಗಳು. ಮೊದಲು ಆರಂಭದಲ್ಲಿ ದೀಕ್ಷ, ಕೊನೆಯಲ್ಲಿ ಅವಧೃತ. ಅಲ್ಲಿ ತನಕ ಹಿಡಿದು ಎಲ್ಲ ಕರ್ಮಗಳನ್ನು ಒಳಗೊಂಡಂತ ಈ ಯಾಗಗಳಿಗೆ ಕ್ರತು ಅಂತ ಕರೀತಾರೆ. ಅದು ನನ್ನ ಅಧೀನ, ನಾನೇ ಅದನ್ನು ಮಾಡಿಸುವ. ಯಜ್ಞ ಅಹಂ, ನಾನೇ ಯಜ್ಞ. ಯಜ್ಞ ಅಂದ್ರೆ ದೇವತಾ ಉದ್ದೇಶದಿಂದ ದ್ರವ್ಯ ತ್ಯಾಗ ಮಾಡೋದಕ್ಕೆ ಯಜ್ಞ ಅಂತ ಕರೀತಾರೆ. ಅದು ಪ್ರಧಾನ ಕರ್ಮ. ಶಾಹ ಅಂತ ದೇವತೆ ಉದ್ದೇಶದಿಂದ ತುಪ್ಪ ಇತ್ಯಾದಿ ಇತ್ಯಾದಿಗಳನ್ನ ತ್ಯಾಗ ಮಾಡೋದು, ಅದು ನನ್ನ ಅಧೀನವೇ. ಸಾಮಾನ್ಯ ಒಂದು ವಿಶೇಷ ಅಂತ ಇಟ್ಕೊಂಡು ವ್ಯತ್ಯಾಸ. ಅಹಂ ಕೃತವು ಅಹಂ ಯಜ್ಞ ಸ್ವತಃ ಅಹಂ. ಸ್ವತಃ ಅಂದ್ರೆ ಪಿಂಡ ಪ್ರಧಾನ, ಎಳ್ಳು ನೀರು ಬಿಡುವುದು, ತಿಳಿಯೋದಕ್ಕಾದಿಗಳು, ಅದಕ್ಕೆ ಸ್ವತಃ ಅಂತ ಕೆಲಸ. ಅದು ನನ್ನ ಅಧ್ಯಯನ, ನಾನೇ ನಿಂತು ಮಾಡಿಸುವ. ಅಹಂ ಔಷಧ, ಔಷಧ ತಗೊಂಡ್ರೆ ರೋಗ ಪರಿಹಾರ ಆಗ್ತದೆ. ಆ ಔಷಧದಲ್ಲಿ ನನ್ನ ಸುರಕ್ತಿ, ಅದರಲ್ಲಿ ನಾನಿದ್ದೇನೆ, ಅದು ನನ್ನ ಅಧ್ಯಯನ ಅಂತ ತಿಳ್ಕೊಳ್ಬೇಕು. ಅಂತೂ ಅವುಗಳಿಗೆ ನಿಯಾಮಕ ನಾನು, ನಾನೇ ಕೃತ, ನಾನೇ ಯಜ್ಞ, ನಾನೇ ಔಷಧ ಅಂತ ಅಭೇದ ಹೇಳೋದಲ್ಲ. ಪೃಥ್ವಿಗೆ ನಿಯಾಮಕ ನಾನು, ಯಜ್ಞ ಅನ್ನುವ ಪ್ರಧಾನ ಕರ್ಮಕ್ಕೆ ನಿಯಾಮಕ ನಾನು, ಪಿತೃಕಾರ್ಯಕ್ಕೆ ನಿಯಾಮಕ ನಾನು, ಔಷಧಾದಿಗಳಿಗೆ ನಿಯಾಮಕ, ಅದರಲ್ಲಿ ಆರೋಗ್ಯ ಪರಿಹಾರ ಮಾಡುವ ಶಕ್ತಿ ಕೊಡುವ ನಾನು, ನನಗೆ ಮಂತ್ರ, ಮಂತ್ರಕ್ಕೆ ಪ್ರೇರಕ, ಮಂತ್ರ ನಿಯಾಮಕ ನಾನೇ, ಮಂತ್ರ ಪ್ರತಿಪಾದ್ಯ ನಾನೇ, ಆದ್ಯ ತುಪ್ಪ ಅದೇ ನನ್ನ ಅಧೀನ. ಅಹಮ್ಯವಾದ್ಯಂ ಅಹಂ ಅಗ್ನಿರಹಂ ಹತಂ, ಅಗ್ನಿ ನನ್ನ ಅಧೀನ, ಹವನ ಕರ್ಮ ಅದು ನನ್ನ ಅಧೀನ. ಹೀಗೆ ಒಂದರ್ಥ, ಇನ್ನೊಂದರ್ಥ ಇನ್ನೂ ಆಚಾರ ಹೇಳ್ತಾರೆ. ಅಹಂ ಕೃತಿ ಅಂತಂದ್ರೆ ಜಗತ್ ಸೃಷ್ಟಿ ಎನ್ನುವಂತಹ ವಿಶಿಷ್ಟ ಕೃತಿ ಉಳ್ಳವನು ನಾನು, ಆದ್ದರಿಂದ ಕೃತಿ, ವಿಶಿಷ್ಟವಾದ ಕೃತಿ ಉಳ್ಳವನು. ಅಹಂ ಕೃತಿರಹಂ ಯಜ್ಞ ಅಂತಂದ್ರೆ ಯತಿ ಜ್ಞ ಅಂತ, ಯತಿ ಅಂದ್ರೆ ಯಾವ್ದಾವ್ದಿದೆಯೋ ಅದನ್ನ ಜ್ಞ ತಿಳಿದವನು ನಾನು, ಆದ್ರಿಂದ ಅಹಂ ಯಜ್ಞ. ಸದಾ ನಾನು, ಸದಾ ಅಂತಂದ್ರೆ ಒಂದರ್ಥ ಪಿತೃಕಾರ್ಯ ಅಂತ, ಇನ್ನೊಂದು ಸ್ವಧ, ಸ್ವ ಅಂದ್ರೆ ಸ್ವಯಮೇವ, ನಾನೇ ನಾನಾಗಿ ಧ, ನನ್ನನ್ನು ಧರಿಸ್ಕೊಂಡಿದ್ದೇನೆ, ನನ್ನನ್ನು ಧರಿಸಲಿಕ್ಕೆ ಇನ್ನೊಬ್ರು ಬೇಡ, ನಾನೇ ಸ್ವಧ, ನನ್ನನ್ನು ನಾನು ಧರಿಸ್ಕೊಂಡವನು. ಅಹಂ ಔಷಧಂ, ನಾನೇ ಔಷಧ. ಔಷಧ ಅಂದ್ರೆ ಉಷಧಾರೆ, ಸಂಸಾರ ತಾಪತ್ರಯ ತಪ್ಪರಾದವರಿಗೆ ಆಶ್ರಯ ನಾನು. ಸದಾಹಮಹಂ ಔಷಧಂ, ಔಷಧ ಅಂದ್ರೆ ಅರಿತರ್ಥ. ಸಂಸಾರದ ತಾಪ ಹೊಂದಿದವರಿಗೆ, ಸಂಸಾರ ತಾಪ ಬದ್ಧರಾದವರಿಗೆ ನಾನು ಆಧಾರ ಕೊಡುವವನು, ಆಶ್ರಯನಾಗಿದ್ದೇನೆ, ಔಷಧ. ಮಂತ್ರ, ಮನನವಾದವರಿಗೆ ಪ್ರಾಣ ಕೊಡುವುದರಿಂದ ನನಗೆ ಮಂತ್ರ ಅಂತ ಹೆಸರು. ಮನನಾತು ಪ್ರಾತಿ, ಮನನ ಮಾಡಿದಾಗ ನನ್ನ ನಾಮಗಳನ್ನ ನನ್ನ ಕೊಟ್ಟು ಅವರಿಗೆ ಎತ್ತರ ರಕ್ಷಣೆ ಕೊಡುವ ನಾನು. ಅಹಮೇ ವಾದ್ಯಂ, ಆದ್ಯ ಅಂದ್ರೆ ಎಲ್ಲ ವಸ್ತುಗಳಿಗಿಂತ ವಿಶೇಷವಾಗಿ ಶ್ರೇಷ್ಠ ನಾನು. ಆ ಸಮಯಕ್ಕೆ ಜ ಅಂದ್ರೆ ಜಾಯ ಅಂದ್ರೆ ಶ್ರೇಷ್ಠ ಅಂತ ಅರ್ಥ. ಎಷ್ಟು ಶ್ರೇಷ್ಠನಾದ್ರಿಂದ ಆದ್ಯ, ಇನ್ನೊಂದರ್ಥ ತುಪ್ಪ ಅಂತ ಅರ್ಥ. ಆದ್ಯ ಅಂದ್ರೆ ತುಪ್ಪ, ಅದು ನನ್ನ ಅಧೀನ. ಆದ್ಯ ಅಹಂ ಅಗ್ನಿ, ಅಗ್ನಿ ನನ್ನ ಅಧೀನ ಅಂತ ಒಂದರ್ಥ. ಅಗ್ನಿ ಅಂದ್ರೆ ಅದ ನೇತ, ಸ್ವತಃ ಗಮನ ಅಶಕ್ತವಾದದ್ದು ಆದ, ಅದಕ್ಕೆ ನಾನೇ ನೇತ, ಅದಕ್ಕೆ ಗಮನ ಕೊಡುವವನು, ಚಾಲನೆ ಕೊಡುವವನು ನಾನು, ಆದ್ರಿಂದ ಅಗ್ನಿ ಅಂತ ಹೆಸರು. ಅಹಂ ಅಗ್ನಿರಹಂ ಹುತಂ, ಎಲ್ಲ ಯಜ್ಞದಲ್ಲಿ ಆಹೂತ ನಾನು, ಎಲ್ಲ ಯಜ್ಞದಲ್ಲಿ ನನ್ನನ್ನೇ ಕರೀತಾರೆ, ಯಜ್ಞದಲ್ಲಿ ಆಹೂತನಾಗ್ತೇನೆ. ವಿಷ್ಣು ಆಗಚ್ಛ ಅಂತ ಕರೆದು ಯಜ್ಞ ಪೂಜೆ ಮಾಡ್ತಾರೆ, ಆದ್ರಿಂದ ನಾನು ಆಹೂತನಾದ್ರಿಂದ ಹುತ. ಪಿತ ಅಹಾನಸ್ಯ ಜಗತೋ ಮಾತಾ ಧಾತಾ ಪಿತಾಮಹಃ ವೇದ್ಯಂ ಪವಿತ್ರ ಮಹಂಕಾರ ಭಿಕ್ಷಾಮ ಯಜುರೇವತ. ಎಲ್ರಿಗೂ ತಂದೆ ನಾನು, ಪಿತ ಪಾಲಕ ಅಂತ ಅರ್ಥ. ಇನ್ನೊಂದರ್ಥದಲ್ಲಿ ಪಾತಿ ಪಿತ ಪಾಲಕ. ಮಾತಾ, ನಾನೇ ಮಾತಾ. ಮಾತಾ ಅಂತಂದ್ರೆ ಎಲ್ಲವನ್ನೂ ತಿಳಿದವನು ಅಂತ ಅರ್ಥ, ತಾಯಿ ಅಂತ ಅರ್ಥ. ಧಾತಾ ಪಿತಾಮಹ, ಎಲ್ಲ ಜಗತ್ತಿಗೆ ಭಾರತ ನಾನಾಗಿದ್ದೇನೆ. ಪಿತಾಮಹ, ಚತುರ್ಮುಖ ಬ್ರಹ್ಮದೇವರು ಪೂಜ್ಯನಾಗಿದ್ದೇನೆ. ಪಿತಾಮಹ ಅಂದ್ರೆ ಚತುರ್ಮುಖ ಬ್ರಹ್ಮದೇವರಿಗೆ ಪೂಜ್ಯ. ವೇದ್ಯಂ ಪವಿತ್ರ ಓಂಕಾರ, ವೇದ್ಯವಾದ ಪವಿತ್ರವಾದ ಓಂಕಾರ ನಾನು ಅಂದ್ರೆ ಓಂ ಎಂಬುದಾಗಿ ಎಲ್ಲರಿಂದ ಕರೆಸ್ಕೊಳ್ತಕ್ಕಂಥವನು ನಾನು. ವೇದ್ಯಂ ಪವಿತ್ರ ಓಂಕಾರ ಉತ್ಸಾಹ ಎದುರೇ ಬಚ, ನಾನೇ ಓಂಕಾರ. ಓಂ ಅಂತ ನನಗೆ ಹೆಸರು. ಓಂ ಸದಿಸಿ ನಿರ್ದೇಶೋ ಬ್ರಹ್ಮ ತ್ರಿವಿಧ ಸ್ಮೃತ, ಓಂ ಎಂಬುದಾಗಿ ಆತ್ಮೀಯತೆ ಕರೆಸ್ಕೊಳ್ತಕ್ಕಂಥವನು ಅಂತ. ಆದ್ರಿಂದ ಓಂಕಾರ. ಋಗ್ವೇದ, ಸಾಮವೇದ, ಯಜುರ್ವೇದ ಎಲ್ಲ ನನ್ನ ಅಧೀನ, ಅದರಿಂದ ಪ್ರತಿಪಾದ್ಯ ನಾನು, ಅದರಿಂದ ನಾನು ಅಂತ ಒಂದರ್ಥ. ಋಕ್ ಅಂತಂದ್ರೆ ಅರ್ಚ್ಯನಾಗಿದ್ದೇನೆ, ಎಲ್ಲರಿಗೂ ಪೂಜ್ಯನಾಗಿದ್ದೇನೆ, ಆದ್ರಿಂದ ಋಕ್ ಅಂತ ಹೆಸರು. ಅರ್ಚತ್ವ ಋಕ್. ಸಾಮ ರೂಪಗಳಲ್ಲಿ ಸಮ, ರಾಮಕೃಷ್ಣಾದಿ ರೂಪಗಳಲ್ಲಿ ತಾರತಮ್ಯ ಇಲ್ಲ, ಎಲ್ಲ ರೂಪಗಳಲ್ಲಿ ನಾನು ಸಮನಾದ್ಯ ಅಂದ್ರೆ ಸಾಮ ಅಂತ ಹೆಸರು. ನಿಜು ಅಂತಂದ್ರೆ ಒಂದರ್ಥ ಎರಡನೆಯ ಪಟ ಇದರವೇದ ಪ್ರತಿಪಾದ್ಯ, ಇನ್ನೊಂದರ್ಥ ವ್ಯಾಜ್ಯ. ಎಲ್ಲ ಯಜ್ಞದಲ್ಲಿ ನಾನೇ ಪೂಜ್ಯ ಆದ್ರಿಂದ ವ್ಯಾಜ್ಯನಾದ್ರಿಂದ ನನಗೆ ಯಜು ಅಂತ ಹೆಸರು. ಗತಿರ್ಭರ್ತ ಪ್ರಭು ಸಾಕ್ಷಿ ನಿವಾಸ ಶರಣಂ ಸಹೃತು, ಎಲ್ಲ ಮುಕ್ಷಗಳಿಗೆ ನಾನೇ ಪ್ರಾಪ್ತ, ನಾನೇ ಪರಮ ಗುರಿ, ಎಲ್ರು ನನ್ನ ಬಳಿಗೆ ಹೋಗು, ಅದರಿಂದ ನಾನು ಗತಿ, ಕೊನೆಯ ಗತಿ ನಾನೇ. ಭರ್ತ ಎಲ್ರಿಗೂ ಪೋಷಕನಾಗಿದ್ದೇನೆ, ಪ್ರಭು ಸ್ವಾಮಿಯಾಗಿದ್ದೇನೆ. ಸಾಕ್ಷಿ, ಸಾಕ್ಷಿ ಅಂದ್ರೆ ಸಾಕ್ಷಾತ್ ಎಲ್ಲವನ್ನೂ ನೋಡ್ತಕ್ಕಂಥವನು ನಾನು, ಎಲ್ಲರೂ ಮಾಡುವವನ್ನು ನೋಡ್ತೇನೆ. ನಿವಾಸ ಎಲ್ರಿಗೂ ಆಶ್ರಯ ನಾನು. ಶರಣಂ ಭೀತರಾದವರಿಗೆ ರಕ್ಷಕೆ ನಾನು, ಬಿದ್ದವರಿಗೆ ರಕ್ಷಣೆ ಕೊಡುವವನು. ಸುಹೃತು ಅಂತಂದ್ರೆ ಎಲ್ರಿಗೂ ಸ್ನೇಹಿತನಂತೆ ಒಳ್ಳೆ ಹೃದಯದಿಂದ ಉಪಕಾರ ಮಾಡುವವನು, ಪರೋಪಕಾರ ಯಾವುದೇ ಅಪೇಕ್ಷಿಸದೆ ಒಳ್ಳೆ ಹೃದಯದಿಂದ ಉಪಕಾರ ಮಾಡುವವನು. ಪ್ರಭವ ಪ್ರಳಯ ಸ್ಥಾನ, ನಾನೇ ಜಗದುತ್ಪತ್ತಿಕರ್ತ. ಪ್ರಭವ ಪ್ರಳಯ ಅಂದ್ರೆ ಪ್ರಳಯ ಕರ್ತೃತ್ವ, ಪ್ರಳಯ ಪ್ರಳಯ ಕಾರಕ ನಾನೇ. ಸ್ಥಾನಂ ಸಫರಿಗೂ ಆಧಾರ ನಾನಾಗಿದ್ದೇನೆ. ನಿಧಾನ ಪರಾಂ ಧಾರಕನಾಗಿದ್ದೇನೆ, ಉಸಿರು ಬೀಳದಂತೆ ಎಲ್ಲರ ದೇಹ ಮರ ಗಿಡಗಳು ಅದೆಲ್ಲ ಬೀಳದಂತೆ ಜಪಿಸುವವನು ನಾನು. ಅಥವಾ ಪ್ರಳಯ ಕಾಲದಲ್ಲಿ ಎಲ್ಲದಕ್ಕು ಆಶ್ರಯ ಉದರದಲ್ಲಿರ್ತದೆ, ಆದ್ರಿಂದ ನಾನು ನಿಧಾನ. ಬೀಜಂ ಎಲ್ಲ ಜಗತ್ತಿಗೆ ವ್ಯಂಜಕ ನಾನು, ಬೀಜ ಹೇಗೆ ಮರಕ್ಕೆ ವ್ಯಂಜಕವೋ ಅದರಂತೆ ಜಗತ್ತಿಗೆ ಸೃಷ್ಟಿ ಮಾಡಿ ಅದು ಜಗತ್ತನ್ನ ಹೊರಗಡೆ ಅಭಿವ್ಯಕ್ತಿಗೊಳಿಸುವ ನಾ ಬೀಜ. ಅವ್ಯಯಂ ನನಗೆ ನಾಶವೇ ಇಲ್ಲ, ಯಾವ ವಿಕಾರವೂ ಇಲ್ಲ, ಆದ್ರಿಂದ ಅವ್ಯಯನಾಗಿದ್ದೇನೆ. ಹೀಗೆ ಜಗದ್ಭರ್ತ ಪ್ರಭು ಸಾಕ್ಷಿ ನಿವಾಸ ಶರಣಂ ಸೇರ್ತು, ಪ್ರಭವ ಪ್ರಳಯ ಸ್ಥಾನಂ ನಿಧಾನ. ಜಗತ್ತಿನಲ್ಲಿ ಈ ರೀತಿ ಅವರಿಗೆ ಚೆನ್ನಾಗಿ ಕರ್ಮಕರ್ಮ ಮಾಡುವವರಿಂದ, ಸರ್ವಜ್ಞರಿಂದ ಸ್ವರೂಪ ಒಳ್ಳೆ ಹೃದಯದಿಂದ ಮಾಡುವವರಿಂದ ಆಶ್ರಯ ಕೊಡುವವರಿಂದ ಆಶ್ರಿತರನ್ನು ಇದಕ್ಕೆ ಬಾಗಿರೇ ಬಿಡ್ತಾರೆ. ಆದರೂ ನಾನು ಹಾಗಲ್ಲ, ನನಗೆ ಯಾವ ಆಪತ್ತಿಲ್ಲ, ವ್ಯಯ ಇಲ್ಲ. ಈ ರೀತಿ ತನ್ನ ಲೋಕದಲ್ಲಿ ಎಲ್ಲೂ ಕಾಣದೇ ಇರತಕ್ಕಂತಹ ವಿಶೇಷ ಮಹಿಮೆ ತನಗಿದೆ ಅಂತ ಹೇಳುತ್ತಾನೆ. ಸ್ಥಾನಂ ಆಶ್ರಯ, ಕೆಲವು ನನ್ನ ಬೇರೆ ಕಡೆ ಒಬ್ಬರನ್ನ ಆಶ್ರಯಿಸಿದ್ರೆ ಮತ್ತೆ ಬಿಟ್ಟು ಹೋಗ್ತಿರ್ತಾರೆ, ನನ್ನನ್ನು ಆಶ್ರಯಿಸಿದ್ರೆ ಬಿಟ್ಟು ಹೋಗೋದು ಅಂತಿಲ್ಲ. ಯಾಕೆ ತೊರೆದು ಜೀವಿಸಬಹುದು ಹರಿ ನಿನ್ನ ಚರಣಗಳ ಅಂತ ಹೇಳಿದ್ರೆ ನನ್ನನ್ನು ಆಶ್ರಯಿಸಲೇಬೇಕು, ನನ್ನನ್ನು ಆಶ್ರಯಿಸಿದ್ರೆ ಬದುಕಲಿಕ್ಕೆ ಸಾಧ್ಯ. ಹೀಗೆ ತನ್ನ ಮಹಿಮೆ ಹೇಳ್ತಾ ಇದ್ದಾರೆ. ಜನ ವಿಶೇಷ ಮಹಿಮೆ ವಿಜ್ಞಾನ ಮಹಾಂ ದರ್ಶನ್ ನಿಗೃಹಾನ್ ಉತ್ಸೃಜಾನಿತ ಅಮೃತಂಚೇವ ಮೃತ್ಯುಶ್ಚ ಸದ ಸತ್ಯಾಹಮರ್ಜುನ. ಸೂರ್ಯನಲ್ಲಿದ್ದು ಜಗತ್ತಿಗೆ ತಾಪು ಕೊಡುವವನ, ಬಿಸಿಲು ಕೊಟ್ಟು ಆ ಬಿಸಿಲಿನಿಂದ ನೀರು ಇದೆಲ್ಲ ಸರಿಯಾಗಿರ್ಬೇಕಾದ್ರೆ ಬಿಸಿಲು ಬೀಳಬೇಕು. ಬಿಸಿಲು ಬಿದ್ದರೆ ಮೈಗೆ ಸ್ವಲ್ಪ ಇತಿಮಿತಿಯಲ್ಲಿ ಒಂದು ಬಿಸಿಲು ತಾಗಿದ್ರೆ ಆರೋಗ್ಯ ಸಿಗ್ತದೆ. ಸೂರ್ಯನಲ್ಲಿದ್ದುಕೊಂಡು ಅದನ್ನೆಲ್ಲ ನಾನೇ ಮಾಡು. ಮಳೆ ಮೋಡದಲ್ಲಿದ್ದುಕೊಂಡು ಕಾಲಕಾಲದಲ್ಲಿ ಮಳೆ ಸೃಷ್ಟಿ ಮಾಡುವ ನಾನು, ಮಳೆ ಕಡಿಮೆ ಮಾಡುವ ನಾನು, ಜಾಸ್ತಿ ಮಾಡುವ ನಾನು. ಜಗತ್ತಿಗೆ ಇಡೀ ಜಗತ್ತಿಗೆ ಜೀವನಕ್ಕೆ ಕಾರಣ ನಾನು, ಆದ್ರಿಂದ ಅಮೃತ ಶಬ್ದ ವ್ಯಾಪ್ತನಾಗಿದ್ದೇನೆ. ತಪಾಮ್ಯಹಂ, ಸೂರ್ಯನಲ್ಲಿದ್ದು ತಾಪ ಕೊಡ್ತೇನೆ ಅಂದ್ರೆ ಕಿರಣಗಳ ಮೂಲಕ ರಕ್ಷಣೆ ಮಾಡ್ತೇನೆ. ಪ್ರತಿಯನ್ನದಲ್ಲಿದ್ದು ಮಳೆಯನ್ನ ಬಳಸುವನು ನಾನು, ಕೆಲವು ಕಡೆದು ಜಾಸ್ತಿ ಆದ ತಡಿಬೇಕು, ತಡೆಯುವನು ನಾನು. ಅವರ ವ್ಯಕ್ತಿಗಳಲ್ಲಿದ್ದುಕೊಂಡು ಅವರಿಗೆ ಸಾವು ಸದಂತೆ ನೋಡಿಕೊಳ್ಳುವ ನಾನು, ಅಮೃತನ ಚೈವ. ಕಾಲ ಕಾಲದಲ್ಲಿ ಮೃತ್ಯು ಬರುವ ಕಾಲದಲ್ಲಿ ಮೃತ್ಯು ಕೊಡುವನು ನಾನು. ಸರಸತ್ಯಾಹಮರ್ಜುನ, ಸತ ಅಂದ್ರೆ ಸರ್ವಗುಣ ಪೂರ್ಣನಾಗಿದ್ದೇನೆ ನಾನು. ಅಸತು, ಅಸತು ಅಂತಂದ್ರೆ ನನ್ನಷ್ಟು ಸರ್ವಗುಣ ಪೂರ್ಣರು ಮತ್ತು ಅದರಿಂದ ನಾನು ಅಸತು. ಅನುತ್ತಮ ದುರಾದರ್ಶ ಇದ್ದಂಗೆ ನನ್ನಷ್ಟು ಸತ್ ಸರ್ವಗುಣ ಪೂರ್ಣ ಯಾರು ಇಲ್ಲ, ಅದರಿಂದ ನಾನು ಅಸತ್. ನಾನು ಗುಣಪೂರ್ಣನಾದ್ರಿಂದ ಸತ್ಯ ಆಗಿದ್ದೇನೆ. ಸತ್ ಶಬ್ದ ವಾಚ್ಯ, ಅಸತ್ ಶಬ್ದ ವಾಚ್ಯನಾಗಿದ್ದೆ. ಸದ ಸತ್ಯಾಹಮರ್ಜುನ, ಇಷ್ಟೆಲ್ಲ ತನ್ನ ಮಹಿಮೆ ಜ್ಞಾನ ವಿಜ್ಞಾನ ಅದನ್ನ ಹೇಳಿಕೊಂಡ. ಆಮೇಲೆ ಒಂದು ಪ್ರಶ್ನೆ, ಸರ್ವಯಜ್ಞ ಭೋಕ್ತೃತ್ವ ಇತ್ಯಾದಿಗಳನ್ನ ಪರಮಾತ್ಮ ಏನ್ ಹೇಳಿದ್ದಾನೆ? ಎಲ್ಲ ಯಜ್ಞ ಭೋಕ್ತ ತಾನೇ ಅಂತಾದ ಮೇಲೆ ಜಗತ್ತಿನಲ್ಲಿ ಸೇವೆ ಮಾಡುವವರಿಗೆ ಬೇರೆ ಬೇರೆ ಫಲ ಯಾಕೆ? ತ್ರೈವಿಧ್ಯರು ಅಂತ ಕೆಲವರಿದ್ದಾರೆ. ಅಂದ್ರೆ ಮೂರು ವೇದ ಓದ್ಕೊಂಡು ಅದ್ರ ಆಪಾತ ಅರ್ಥ ಮೇಲ್ಮೇಲಿನ ಅರ್ಥವನ್ನು ತಿಳ್ಕೊಂಡು ಬೇರೆ ಬೇರೆ ದೇವತೆಗಳನ್ನ ತ್ಯಾಗ ಮಾಡುವವರಿದ್ದಾರೆ. ಕೊನೆಗೆ ಕೃಷ್ಣಾರ್ಪಣಸ್ತು ಅಂತ ನಮ್ಗೆ ಕೃಷ್ಣಾರ್ಪಣೆ ಬಿಡ್ತಾರೆ. ಆದ್ರೆ ಎಲ್ಲಾ ದೇವತೆಗಳು ನನ್ನ ಪರಿವಾರ ಅಂತ ಜ್ಞಾನ ಇಲ್ಲ, ನನಗೆ ಕೃಷ್ಣಾರ್ಪಣೆ ಬಿಡ್ತಾರೆ ಅಷ್ಟು. ಅವರೆಲ್ಲ ಪರಿವಾರ ಹೋಗ್ತಾರೆ, ನಾನೇ ಪ್ರಧಾನ ಅಂತ ಹೇಳಿ ನನ್ನ ಕರ್ಮವನ್ನೇ ಅನುಷ್ಠಾನ ಮಾಡೋದು. ಬೇರೆ ದೇವತೆಗಳು ಯಾವ್ದು ಮಾಡ್ತಾರೆ, ಅವರು ತ್ರೈವಿದ್ಯರು ಅಂತ ಅದು ಹೆಸರು. ಅವರಿಗೆ ಬರೀ ಸ್ವರ್ಗ ಫಲ ನಶ್ವರವಾದ ಸ್ವರ್ಗ ಫಲ ಅಷ್ಟೇ, ಪರಮಾತ್ಮನ ಲೋಕ ಅವರಿಗಿಲ್ಲ. ಅವರು ಸ್ವರ್ಗದಲ್ಲಿ ಪುಣ್ಯ ಅನುಭವಿಸಿ ಆಮೇಲೆ ವಾಪಸ್ ಬರ್ತಾರೆ ಭೂಮಿಗೆ. ಅವ್ರು ಮಾಡುವ ಯಜ್ಞಕ್ಕೂ ಪರಮಾತ್ಮ ಯಜ್ಞ ಫಲ ಗೋಪ್ತ. ಯಾಕೆ ಹೇಳಿದ ಹಿಂದೆ ಅಹಂ ಕೃತರ ಅಹಂ ಯಜ್ಞ ಅಂತೆಲ್ಲ ತಾನೇ ಮಾಡುವನು ಅಂತ ಎಲ್ಲರಿಗೆ ವ್ಯತ್ಯಾಸ ಯಾಕಂತು. ತ್ರಿವಿದ್ಯಾಮಾನ್ ಸೋಮ ಪಾಪೋ ತಪಾಹ ಯಜ್ಞೇ ದೃಷ್ಟ್ವಾ ಸುಗತಿಂ ಪ್ರಾರ್ಥಯಂತೆ ತೇ ಪುಣ್ಯಮಾಸಾಧ್ಯ ಸುರೇಂದ್ರ ಲೋಕಂ ಅಶ್ನಂತಿ ದಿವ್ಯಾನ್ ದಿವಿದೇವಭೂದಾನ್. ತ್ರಿವಿದ್ಯರು ಅವರು ಸೋಮ್ಯಾಗಾದಿಗಳನ್ನು ಮಾಡ್ತಕ್ಕಂಥವ್ರು, ಅದರಿಂದ ಪಾಪ ಪರಿಹಾರ ಮಾಡಿಕೊಂಡು ಸ್ವರ್ಗ ಪ್ರಾರ್ಥನೆ ಮಾಡ್ತಾರೆ. ಸ್ವರ್ಗ ಬೇಕು ಅಂತ ಪುಣ್ಯ ಪಡಿತಾರೆ, ದೇಹಿಯಿಂದ ಸ್ವರ್ಗ ಲೋಕಕ್ಕೆ ಹೋಗ್ತಾರೆ, ದಿವ್ಯ ಭೋಗಗಳನ್ನೆಲ್ಲ ಅನುಭೋಗಿಸ್ತಾರೆ. ಏಕಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ ಕ್ಷೇಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ ಏವಂ ತ್ರಯೀ ಧರ್ಮಮನು ಪ್ರಪನ್ನ ಗತಾಗತಂ ಕಾಮಕಾಮಾಲದಂತೆ. ಪುಣ್ಯ ಮುಗಿಯೋ ತನಕ ಸ್ವರ್ಗಲೋಕದಲ್ಲಿರ್ತಾರೆ, ದೇವಭೋಗಗಳನ್ನು ಅನುಭೋಗಿಸ್ತಾರೆ, ಪುಣ್ಯ ಕ್ಷೀಣ ಆಯಿತು ಅಂದಮೇಲೆ ಮತ್ತೆ ಮರ್ತ್ಯಲೋಕಕ್ಕೆ ಬರ್ತಾರೆ. ಹಿಂಗೆ ತ್ರಯವಿದ್ದರು ಗತಾಗತಂ ಹೋಗೋದು ಬರು. ಹಾ ಕಂಟಿನ್ಯೂ. ತ್ರೈವಿದ್ಯಾಮಾನ್ ಸೋಮಪಾಪೂತಪಾಹ ವಿಷ್ಣುವಾ ಸ್ವರ್ಗತಿಂ ಪ್ರಾರ್ಥಯಂತೆ ಮನಸಾದ್ಯ ಸುರೇಂದ್ರ ಲೋಕಂ ಅಶ್ವಂತ ದಿವ್ಯಾನ್ ದಿವಿದೇವ ಭೋಗಾನ್. ತ್ರೈವಿದ್ಯರು ಅಂತಂದ್ರೆ ವೇದದ ಓದಿರ್ತಾರೆ, ಅದರ ಮೇಲ್ನೋಟದ ಅರ್ಥ ಮಾತ್ರ ತಿಳ್ಕೊಂಡು ಇತರ ದೇವತಾರಾಧನೆ ಮಾಡ್ತಾರೆ, ಕೃಷ್ಣ ಅರ್ಪಿಸ್ತಾರೆ ಕೊನೆಗೆ. ಆದರೆ ಭಗವಂತನ ಶಕ್ತಿಗಾಗಿ ಪೂಜೆ ಮಾಡುವುದಿಲ್ಲ, ಇತರ ದೇವತೆಗಳನ್ನ ಪರಿವಾರ ಅಂತ ಆ ಜ್ಞಾನ ಇರೋದು. ಅಲ್ಪ ಸ್ವರ್ಗಲೋಕಕ್ಕೆ ಹೋಗಿ ಅಲ್ಲೆಲ್ಲ ದೇವ ಅನುಭವಿಸಿ ಪುಣ್ಯ ನಾಶ ಆದ್ಮೇಲೆ ಮತ್ತೆ ಲೋಕಕ್ಕೆ ಬರ್ತಾರೆ, ಮತ್ತೆ ಪುನಃ ಕರ್ಮ ಮಾಡ್ತಾರೆ, ಸ್ವರ್ಗಕ್ಕೆ ಹೋಗ್ತಾರೆ, ಮತ್ತೆ ಬರ್ತಾರೆ. ಕಾಮಕಾಮ ಅಲದಂತೆ ಬರೋ ಜನಾಗಮನವನ್ನ ಮಾಡ್ತಾ ಇರ್ತಾರೆ. ಅವರಿಗೆ ಮೋಕ್ಷ ಸಿಗೋದು. ಇನ್ನು ಯಾರು ಶುದ್ಧ ಭಾಗವತರು ಅಂತಿದ್ದಾರೆ, ಅನನ್ಯಾಶ್ಚಿಂತೆಯಂತೋ ನಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಹಿಂದಿನ ಎರಡು ಶ್ಲೋಕದಲ್ಲಿ ತ್ರೈವಿದ್ಯರಿಗೆ ಸಿಗೋ ಫಲ ಹೇಳಿದೆ ಪರಮಾತ್ಮ. ಇದು ಶುದ್ಧ ಭಾಗವತರಿಗೆ ಏನ್ ಫಲ ಅಂತಂದ್ರೆ, ಶುದ್ಧ ಭಾಗವತರು ಅಂದ್ರೆ ಅನನ್ಯಾಶ್ಚಿಂತೆಯಂತೋ ನಾಂ, ಭಗವಂತನಲ್ಲಿ ಮನಸ್ಸಿಟ್ಟು ಬೇರೆ ಅದನ್ನ ಚಿಂತನೆ ಮಾಡುವುದಿಲ್ಲ, ಬೇರೆ ಇತರ ದೇವತೆಗಳನ್ನ ಪ್ರಧಾನವಾಗಿ ಪೂಜೆ ಮಾಡ್ಲಿಕ್ಕೆ ಹೋಗ್ಬೇಕು. ಪರಮಾತ್ಮನನ್ನೇ ಮುಖ್ಯವಾಗಿ ಪೂಜೆ ಮಾಡ್ತಾರೆ, ಅವರು ನಿತ್ಯಾಭಿಯುಕ್ತರು ಅಂತವರು. ಅದರ ಯೋಗಕ್ಷೇಮವನ್ನ ನಾನು ನೋಡ್ಕೊಳ್ತೇನೆ ಅಂತ ಪರಮಾತ್ಮ ಹೇಳಿದ್ದ. ಇಲ್ಲಿ ಇದರ ಬಗ್ಗೆ ಒಂದು ಘಟನೆ ನಡೆದಿದೆ, ಅದನ್ನ ಹೇಳಿ ನಾನು ಮುಂದುವರಿಸ್ತೇನೆ. ಪಂಚೆಯಲ್ಲಿ ಒಂದು ಇತಿಹಾಸ ನಡೆದಿದೆ, ಅದನ್ನ ನಿರೂಪಣೆ ಮಾಡ್ತೇನೆ. ಒಬ್ಬ ವಿಷ್ಣುಭಕ್ತರು ತಮ್ಮ ಮನೆಯಲ್ಲಿ ಎಲ್ಲ ಶಿಷ್ಯರನ್ನ ಸೇರಿಸಿ ಗೀತಾ ಪಾಠಗಳವರಂತೆ. ಒಂದು ದಿವಸ ಅವರ ಮನೆಯಲ್ಲಿ ಯಾವ ಯಾರಿಗೂ ಪ್ರೇರಣೆ ಆಗಿಲ್ಲ, ಯಾರು ಅಕ್ಕಿ ಬೇಳುವುದನ್ನ ಯಾವ ಸಾಮಾನು ಕೊಡ್ಲಿಲ್ಲ. ದೇವರ ಮೇಲೆ ವಿಶ್ವಾಸ ಇಟ್ಟು ಅವ್ರು ಗೀತಾ ಗುರುಕುಲ ನಡೆಸ್ತಾ ಇದ್ರು. ಅವತ್ತಿನ ದಿವಸ ಮಾತ್ರ ಯಾರಿಗೂ ಪ್ರೇರಣೆ ಆಗಿಲ್ಲವೋ ಏನೋ, ಅಂತೂ ಪದಾರ್ಥಗಳನ್ನು ಯಾರೂ ತಂದ್ಕೊಳ್ಲಿಲ್ಲ, ಹಣ ತಂದ್ಕೊಳ್ಲಿಲ್ಲ, ಪದಾರ್ಥಗಳು ತಂದ್ಕೊಳ್ಲಿಲ್ಲ. ತಮ್ಮ ಮಕ್ಕಳು ಬೇರೆಯವ್ರ ಮಕ್ಕಳು ಮನೆಯಲ್ಲಿ ವಿದ್ಯಾರ್ಥಿಗಳೆಲ್ಲ ಇದ್ದಾರೆ, ಊಟ ಆಗ್ಬೇಕು, ಏನೂ ಇಲ್ಲ. ಆಗ ಹೆಂಡತಿ ಕೇಳಿದ್ರು, ಏನು ಇಲ್ಲ ಮನೆಯಲ್ಲಿ, ಏನ್ ಮಾಡೋದು ಅಂತ. ಆದ್ರೂ ದೇವರ ಈ ಶ್ಲೋಕದ ಮೇಲೆ ವಿಶ್ವಾಸ ಇಟ್ಟಿದ್ರು. ಯೋಗಕ್ಷೇಮಂ ವಹಾಮ್ಯಹಂ ಅಂತ ಕೃಷ್ಣ ಹೇಳಿದ್ದಾನೆ, ನೋಡೋಣ ಯಾರಿಗಾದ್ರೂ ಪ್ರೇರಣೆ ಆಗ್ತದೆ, ತಂದ್ಕೊಡ್ತಾರೆ. ಮಧ್ಯಾಹ್ನ 12ಕ್ಕೆ ತಾನೆ ಊಟ ಅಂತ ಬೆಳಗ್ಗೆಯಿಂದ ಕಾಯ್ತಾ ಇದ್ದಾರೆ. ಯಾರಿಗೂ ಪ್ರೇರಣೆ ಆಗಲಿಲ್ಲ, ಯಾರು ಬರಲಿಲ್ಲ. ಇವತ್ತು ಪಾಠ ನಡೀತಾ ಇತ್ತು, ಮಧ್ಯಾಹ್ನ ಆಗುವಾಗ್ಲೂ ಯಾರು ಬರಲಿಲ್ಲ ಅಂತಾದಾಗ ಇವರಿಗೆ ಸ್ವಲ್ಪ ಬೇಜಾರಾಯ್ತು. ಭಗವದ್ಗೀತೆಯಲ್ಲಿ ಇದು ಒಂದು ಶ್ಲೋಕ ಸರಿ ಇಲ್ಲ, ಕೃಷ್ಣ ಸುಳ್ಳು ಹೇಳಿದ್ದಾನೆ, ನನ್ನ ಯೋಗಕ್ಷೇಮ ನೋಡ್ಕೊಳ್ಳಿಲ್ಲ ಅಂತ ಮಸಿಯಿಂದ ಆ ಎರಡು ಸಾಲಿನ ಮೇಲೆ ಕಾಟ ಹಾಕಿ ಅನನ್ಯಾಷ್ಟಿ ಅಂತ ಹೇಳ್ತೇವೆ ನಾನು ಶ್ಲೋಕದ ಮೇಲೆ. ದೇವಾಲಯಕ್ಕೆ ಹೋಗ್ರಂತ ವರದರಾಜ ದೇವಾಲಯಕ್ಕೆ, ಹೋಗಲು ಭಿಕ್ಷೆ ಬೇಡೋಣ, ಹುಡುಗರಿಗೆ ಊಟ ಆಗ್ಬೇಕಲ್ಲ ಅಂತ ಭಿಕ್ಷೆ ಬೇಡಲಿಕ್ಕೆ ಅಂತ ದೇವಾಲಯಕ್ಕೆ ಹೋದಾಗ ಅಲ್ಲಿ ದೇವರ ಹಣೆಯಲ್ಲಿ ಎರಡು ಗೀತೆ ನೋಡಿದ್ರಂತ ಅವರು. ಎರಡು ಮಸಿಯ ನಾಮಗಳು ಅಡ್ಡ ನಾಮ ಬಿದ್ದಿದೆ. ಅದನ್ನು ನೋಡಿದ ಕೂಡಲೇ ಆಶ್ಚರ್ಯ ಆಯ್ತು. ಎರಡೇ ಎರಡು ಗೀಟು, ಕಪ್ಪು ಮಸಿ ಗೀಟು ಪರಮಾತ್ಮನ ಹಣೆಯಲ್ಲಿ, ವರದರಾಜ ಸ್ವಾಮಿಯ ಪ್ರತಿಮೆ ಹಣೆ ಮೇಲೆ ಬಿದ್ದಿದೆ. ಏನಿದೆ ಅಂತ ಯೋಚನೆ ಮಾಡುವಾಗ ಅವರಿಗೆ ನೆನಪಾಯ್ತು, ಕೃಷ್ಣ ಹೇಳ್ಕೊಂಡಿದ್ದಾನೆ, ಗೀತಾಮಿ ಪರಮಂ ರೂಪಂ, ಭಗವದ್ಗೀತೆ ನನ್ನದೇ ಮತ್ತೊಂದು ರೂಪ ಅಂತಾನೆ. ನಾನು ಆ ಗೀತೆಯ ಶ್ಲೋಕಕ್ಕೆ ಮೇಲಿನ ಸಾಲು ಕಳೆದಿನ ಸಾಲು ಎರಡು ಸಾಲಿಗೆ ಕಾಟ್ ಹಾಕಿದ್ದೇನೆ. ಅದೇ ವರದರಾಜನ ಹಣೆಯಲ್ಲಿ ಮೂಡಿದೆ ಅಂತ ಅದನ್ನು ಅಳಿಸೋಣ ಅಂತ ಮನೆಗೆ ಬಂದರಂತೆ. ಮನೆಯಲ್ಲಿ ಸಕಲ ಪದಾರ್ಥಗಳು ಬೇಕಾದಷ್ಟು ತುಂಬಿದೆ. ಯಾರೋ ಒಬ್ಬ ಬಂದು ಎಲ್ಲ ಪದಾರ್ಥ ಕೊಟ್ಟು ಅಂತರ್ಧಾನ ಆಗಿ ಹೋಗ್ಬಿಟ್ಟು ನಾನು ಮಾಯವಾಗಿ ಹೋದ ಎಂದು ಕೇಳಲಿಲ್ಲ. ಮನೆಗೆ ಬಂದು ನೋಡಿದಾಗ ಮನೆ ತುಂಬಾ ಸಾಮಾನು ತುಂಬಿದೆ. ದೇವರೇ ಬಂದು ಕೊಟ್ಟಿದ್ದಾನೆ, ಸ್ವಲ್ಪ ವಿಳಂಬ ಮಾಡಿದ್ದಾನೆ ಅಷ್ಟೇನೆ, ನನಗೆ ಅಷ್ಟು ವಿಶ್ವಾಸ ಬರಲಿಲ್ಲ ಅಂತ ಆ ಕಾಟ್ ಹಾಕಿದ್ದು ಅಳಿಸಿ ಮತ್ತೆ ವಿಶೇಷ ಗೀತೆಯ ಮೇಲೆ ನಂಬಿಕೆ ಇಟ್ಟರಂತೆ. ಕಂಚಿಯಲ್ಲಿ ನಡೆದ ಘಟನೆ ಈ ಶ್ಲೋಕದ ಮೇಲೆ ಕಾಟ್ ಹಾಕಿದಾಗ ಹಾಗಾಯ್ತು. ಅದರಿಂದ ಒಂದು ಶ್ಲೋಕವೂ ಕೂಡ ಸುಳ್ಳಲ್ಲ, ಭಗವಂತನ ರೂಪ, ಒಂದೊಂದು ಶ್ಲೋಕ ಪರಮಾತ್ಮನ ಪ್ರತಿರೂಪ ಆಗಿದೆ. ಗೀತಾನೇ ಪರಮಂ ರೂಪಂ ಅಂತ ಕೃಷ್ಣ ಹೇಳಿದ್ದು ಅವರಿಗೆ ಮನವರಿಕೆ ಆಯಿತು. ಮತ್ತೆ ನಿರಂತರ ಗೀತಾ ಪಾಠದಲ್ಲಿದ್ದರಂತೆ ಹೀಗೆ ಮಹಿಮೆ. ಅದರಲ್ಲಿ ಕೃಷ್ಣ ಹೇಳಿದ್ದಾನೆ, ಯಾರು ಶುದ್ಧ ಭಾಗವತರಾಗಿ ನನ್ನನ್ನು ನಂಬಿರ್ತಾರೆ ಅವರ ಯೋಗಕ್ಷೇಮ ನಾನು ನೋಡ್ಕೊಳ್ತೇನೆ ಅಂತ ಹೇಳಿ. ನೇತ್ಯನ್ಯ ದೇವತಾ ಭಕ್ತ ಯಜಂತೆ ಶ್ರದ್ಧಯಾನ್ವಿತಾ ಪೇತಿ ಮಾಮೇವ ಕುರಂತೆಯ ಯಜಂತ ವಿಧಿ ಪೂರ್ವಕಂ. ಅಲ್ಲೊಂದು ಪ್ರಶ್ನೆ ಬರ್ತಿದೆ, ಯಾಕೆ ಫಲ ವ್ಯತ್ಯಾಸ? ಅದು ಮುಖ್ಯ ಪ್ರಶ್ನೆ. ಅವರು ಮಾಡಿದ ಯಜ್ಞವೇ ಪರಮಾತ್ಮನಿಗೆ ಸೇರೋದಾದ್ರೆ ಬರೆಯಿದ್ದರು ಮಾಡಿದ್ದು ಅಹಂಕರ್ತವರು ಹೇಳಿದ್ದಾನೆ, ಎಲ್ಲವೂ ಅವನಿಗೆ ಸೇರೋದು. ಮತ್ತೆ ಫಲ ವ್ಯತ್ಯಾಸ ಯಾಕೆ? ನೀನಕಾಲ ಯಜ್ಞ ಹೋಗ್ತಾ ಅಂದ್ರೆ ಹೌದು, ಅವರು ಮಾಡೋದು ನಮಗೆ ಸೇರ್ತದೆ. ಅವರು ಬ್ರಹ್ಮಾದಿ ದೇವತೆಗಳನ್ನ ಇತರ ದೇವತೆಗಳನ್ನ ಪೂಜೆ ಮಾಡಿದ್ರೆ ನನಗೆ ಮಾಡಿದ ಹಾಗೆ, ಆದ್ರೆ ನನಗ್ ಮಾಡ್ತಿದ್ದೇನೆ ಅನ್ನೋ ಜ್ಞಾನ ಅವರಿಗೆ ಇರೋದಿಲ್ಲ ಅಷ್ಟೇ. ಅದನ್ನ ನನಗ್ ಮಾಡ್ತಿದ್ದಾರೆ ನನಗ್ ಗೊತ್ತಷ್ಟೇನೆ, ಅದು ಸೇರೋದು ನನಗೆ, ಆದ್ರೆ ಪರಮಾತ್ಮನಿಗೆ ಸೇರ್ತಾ ಇದೆ ಅನ್ನೋ ಜ್ಞಾನ ಅವರಿಗಿಲ್ಲ. ಒಂದು ಮಗುವಿನ ಕೈಯಲ್ಲಿ ಏನಾದರೂ ಕೊಟ್ಟು ಅದು ಸೇರತ್ತೆ ತಾಯಿಗೆ, ಆದ್ರೆ ಅದು ಕೊಡೋರು ತಿಳ್ಕೊಂಡಿದ್ದಾರೆ, ಇನ್ನು ಇತರ ದೇವತೆಗಳಿಗೆ ಆರಾಧನೆ ಮಾಡೋರು ತಿಳ್ಕೊಂಡಿರೋದಿಲ್ಲ ಅಷ್ಟೇ. ಏ ಅನ್ಯದೇವತಾ ಭಕ್ತ, ಅನ್ಯದೇವತಾ ಭಕ್ತರಲ್ಲಿದ್ದಾರೆ ಇದಂತೆ ಶ್ರದ್ಧೆಯನ್ನಿತ, ಶ್ರದ್ಧೆಯಿಂದ ತ್ಯಾಗ ಮಾಡ್ತಾರೆ. ಹೇಗೆ ಮಾನವತ್ತಂತೆ ಇದಂತೆ ನನ್ನನ್ನೇ ಯಜ್ಞ ಹೌದು, ಆದ್ರೆ ಅವಿಧಿಪೂರ್ವಕ ನನ್ನನ್ನೇ ಶುದ್ಧ ಭಾಗವತರು ಮಾಡ್ತಾರಲ್ಲ ಅದು ವಿಧಿಪೂರ್ವಕ. ಇತರ ದೇವತೆಗಳನ್ನು ಮಾಡಿದಾಗ ಸೇರೋದು ನನಗಾದರೂ ಕೂಡ, ನನ್ನ ಯಾಗ ಮಾಡಿದ್ರು ಕೂಡ ಅದು ವಿಧಿಪೂರ್ವಕ ಆಗಿರೋದಿಲ್ಲ. ಯಾಕೆ? ಅವರು ಪರಿವಾರ ದೇವತೆಗಳು ಅಂತ ಹೇಳಿ ತಿಳ್ಕೊಂಡು ಅವ್ರು ಮಾಡಿರೋದನ್ನು. ಅದರಿಂದ ಅವರಿಗೆ ಫಲ ವ್ಯತ್ಯಾಸ, ಅವ್ರಿಗೆ ನನ್ನ ಲೋಕ ಇಲ್ಲ. ಅಹಂ ಹೇ ಸರ್ವಯಜ್ಞಾನ ಭೋಕ್ತ ಚ ಪ್ರಹರೋವಚ, ಇದನ್ನು ತಿಳ್ಕೋಬೇಕು. ನಾನೇ ಸರ್ವಯಜ್ಞಗಳ ಭೋಕ್ತ ಪ್ರಭು, ಆ ಯಜ್ಞ ಸ್ವಾಮಿ ನಾನೇ. ಆದ್ರೆ ಮತುಮಾಭಿಜಾನಂತೆ ತತ್ವೇನ ಅತಸ್ತವಂತೆ, ಈ ತತ್ವ ಅವ್ರು ತಿಳ್ಕೊಂಡಿರೋದು ಯಥಾರ್ಥವಾಗಿ. ಇದಕ್ಕೆ ನಾನೇ ಸರ್ವಯಜ್ಞ ಭೋಕ್ತ ಪ್ರಭು ಅನ್ನೋ ಜ್ಞಾನ ಅವರಿಗಿರೋದು. ಆದ್ರಿಂದಲೇ ಅವರು ಚವಂತಿತೆ ನನ್ನ ಲೋಕಕ್ಕೆ ಬರೋದಿಲ್ಲ, ನಶ್ವರ ಫಲ ಅಂತಾರೆ. ಯಾಂತಿ ದೇವ್ರತ ದೇವಾನ್ ಪಿತೃನ್ ಯಾಂತಿ ಪಿತೃವ್ರತ ಭೂತಾನಿ ಯಾಂತಿ ಭೂತ ವಿದ್ಯಾ ಯಾಂತಿ ಮದ್ವಾಜಿನೋ ಪಿಮಾನ್. ಬರೀ ಇತರ ದೇವತಾರಾಧನೆ ಮಾಡಿದವರು ಆ ಇತರ ದೇವತೆ ಲೋಕಕ್ಕೆ ಹೋಗ್ತಾರೆ. ಕೇವಲ ಪಿತೃಯಜ್ಞ ಇತ್ಯಾದಿ ಮಾಡ್ಕೊಂಡಿರೋರು ಪಿತೃಲೋಕಕ್ಕೆ ಹೋಗ್ತಾರೆ. ಭೂತಗಳ ಪೂಜೆ ಮಾಡಿರೋರು ಭೂತಗಳವರಿಗೆ ಹೋಗ್ತಾರೆ. ಶುದ್ಧ ಭಾಗವತರು ನನ್ನ ಪೂಜೆ ಮಾಡಿದವರು ಮಾತ್ರ ನನ್ನ ಲೋಕಕ್ಕೆ ಬರ್ತಾರೆ. ಇಷ್ಟು ತನ್ನ ಮಹಿಮೆ ಇದೆ ಅಂತ ಹೇಳಿದ ಮೇಲೆ ಆದೊಂದು ಪ್ರಶ್ನೆ ಬಂತು. ಹಾಗಾದ್ರೆ ಅನ್ಯತಾ ಅನ್ಯದೇವತಾ ಭಜನೆಗೆ ಅಲ್ಪ ಫಲ, ಆಯಾ ದೇವತೆಗಳ ಲೋಕಕ್ಕೆ ಹೋಗ್ತಾರೆ ಫಲನೂ ಕಡಿಮೆ. ಆದ್ರೆ ಅದೇ ವಾಸಿ ಅಂತ ಅನಿಸ್ತದೆ ಅಂತ ಅರ್ಜುನ. ಯಾಕೆಂದ್ರೆ ನೀನು ಮಹಾಮಹಿಮೋಪೇತ, ನಿನ್ನ ಪೂಜೆ ಮಾಡಬೇಕಾದ್ರೆ ಬಹಳ ಕಷ್ಟ. ನೀನೇನೇ ಹೇಳ್ತಿ ನನ್ನನ್ನೇ ಪೂಜೆ ಮಾಡಬೇಕು, ನನ್ನನ್ನೇ ಮುಖ್ಯವಾಗಿ ನನ್ನನ್ನೇ ಮಾಡಬೇಕು ಅಂತ. ಆದ್ರೆ ನಿನ್ನ ಪೂಜೆ ಮಾಡ್ಲಿಕ್ಕೆ ಅಂತ ಹೊರಟ್ರೆ ನೀನು ಮಹಾಮಹಿಮೋಪೇತನಾದ್ರಿಂದ ನಿನ್ನ ಪೂಜೆ ಅಲ್ಪರಿಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಅನ್ಯದೇವತಾ ಪೂಜೆ ಮಾಡ್ಕೊಂಡು ಅಲ್ಪ ಪಡೆ ಫಲನೇ ಪಡೀಲಿ ಅವರು. ನೀವು ಮಹಾನಿಮೋಪೇತನಾದ್ರಿಂದ ನಿಮ್ಮ ಪೀಭರೋಪೇತ ಪೂಜೆ ಮಾಡ್ಬೇಕಾಗ್ತದೆ, ದುರ್ಬಲರಿಗೆ ಅದು ಅಶಕ್ಯ ಅಂತ ಪ್ರಶ್ನೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ನಾನು ದೊಡ್ಡವನು, ನನ್ನ ಮಹಿಮೆ ಅಪಾರ, ಆದ್ರೆ ಎಂಥ ಅಲ್ಪ ಬಂದ್ರು ಮಾಡಿದ ಪೂಜೆಗೂ ನಾನು ಪ್ರಸನ್ನನಾಯ್ತು. ನಾನು ದೊಡ್ಡವನು, ನನ್ನ ಮಹಿಮೆ ದೊಡ್ಡ ಹೊರತು ನನ್ನ ಪೂಜೆ ದೊಡ್ಡದೇ ಆಗಬೇಕು ಅಂತ ಏನಿಲ್ಲ. ಅವರವರ ಯೋಗ್ಯತಾನುಸಾರ ಮಾಡಿದ್ರು ಸಾಕು. ಲೋಕದಲ್ಲಿ ಮಾತ್ರ ಹಂಗಲ್ಲ, ದೊಡ್ಡವರು ದೊಡ್ಡ ಕುರ್ಚಿನೂ ಇಡಬೇಕು, ದೊಡ್ಡ ಪೂಜೆನೂ ಮಾಡ್ಬೇಕಾಯ್ತು, ನನಗಾಗಲ್ಲ. ಅವರ ಯೋಗ್ಯತೆ ಅನುಸಾರ ನಮ್ಗೆ ಮಾಡಿದ್ರೆ ಸಾಕು, ನಮ್ಮ ಯೋಗ್ಯತೆ ಅನುಸಾರ ಪೂಜೆ ಅಂತ ಯಾರಿಗೂ ಮಾಡ್ಲಿಕ್ಕೆ ಆಗುದಿಲ್ಲ. ನಮ್ಮ ಯೋಗ್ಯತೆ ಬಹಳ ದೊಡ್ಡದು, ಅದರಿಂದ ನಮ್ಮ ಯೋಗ್ಯತೆ ಅನುಸಾರ ಪೂಜೆ ಅಲ್ಲ, ಅವರವ್ರ ಯೋಗ್ಯತೆ ಅನುಸಾರ ಮಾಡಿದ್ರೆ ಸಾಕು. ಅಲ್ಪ ಪೂಜೆನ ನಾನು ಸ್ವೀಕಾರ ಮಾಡ್ತೇನೆ. ತತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ ಪ್ರಯಚ್ಛತಿ